अभ्रमं मङ्गरयितम् अदम् यमनं सदा आनन्दतीत्मत्लं वदेतापत्रयापहं मिथ्या सिद्धान्तदुद्धान्त विध्वंसनचक्षणः वेतीताकतनिर्भासतां नो हृदम्बरे अत्तिकृतकल्पोऽयं प्रत्यतीकृतकेसरी यासतीत भूयात् अस्मदिष्टा सिद्धे तपो विद्याव्रत्यादि उद्घ्नोगाकरानां वाजराजगुरुं हेग्रीकाशयान् पूज्य राघवेन्द्राय स्वचिधर्मरताय च भृताङ्कल्पवृक्षाय मतां कामधेनवे दुर्वादिध्वान्तरवे वैष्णवेन्दीवरेन्द्रवे श्रीराघवेन्द्रगुरुवे नमो सिद्धयाय आपादमुनिपर्यन्तं गुरूणाम् तेन विघ्नः पश्यति सिद्धिं च मनोरथाः हरिः ओं श्रीगुरुभ्यो नमः. ನಾವು ಲಾಸ್ಟ್ ಕ್ಲಾಸ್ ನಲ್ಲಿ ಶುರು ಮಾಡಿದ್ದೀವಿ. ವಾದಿರಾಜ ಸ್ವಾಮಿಗಳವರು ಮಾಡಿದಂತಹ ಪ್ರಸಿದ್ಧವಾಗಿರುವಂತಹ ದಶಾವತಾರ ಸ್ತುತಿ ರೋಷ್ಠೀಶ ವಿಗ್ರಹ ಅಂತ ಶುರುವಾಗುವಂತಹದ್ದು ಇದು. ಮತೇಭ ವಿಕೀಡಿತ ಅನ್ನುವ ಛಂದಸ್ನಲ್ಲಿ, ಮತೇಭದಲ್ಲಿ ವೆರೈಟೀಸ್ ಇವೆ, ಇದು ಆ ಛಂದಸ್ನಲ್ಲಿ ಇರುವಂತಹದ್ದು. ಇದನ್ನು ಹೇಗೆ ಓದಬೇಕು, ಏನು ಮಾಡ್ಬೇಕು ಅನ್ನೋದು ಸ್ವಲ್ಪ ನೋಡಿದ್ದೀವಿ. ಇದು ನಮಗೆ ಹೀಗೆ ಮತ್ಸ್ಯಾವತಾರದಿಂದ ಶುರು ಆಗುತ್ತೆ, ಆದ್ರೆ ಅಲ್ಲಿ ಮತ್ಸ್ಯಾವತಾರ ಆದ ಮೇಲೆ ಹೈಗ್ರೀವ ಅವತಾರವನ್ನು ಹೇಳ್ತಾರೆ. ಅಂದ್ರೆ ದಶಾವತಾರಗಳಂತ ಪ್ರಸಿದ್ಧವಾಗಿರುವಂತಹ ಹತ್ತು ಅವತಾರಗಳನ್ನು ಮಾತ್ರವಲ್ಲದೆ ಹಯಗ್ರೀವ ಅವತಾರ, ಮೋಹಿನಿ ಅವತಾರ, ಧನ್ವಂತ್ರಿ ಅವತಾರ, ಹೀಗೆ ಬೇರೆ ಅವತಾರಗಳನ್ನು, ಭಗವದ್ ರೂಪಗಳನ್ನು ಕೂಡ ಚಿಂತನೆ ಮಾಡುವಂತಹದ್ದು ಈ ಸ್ತೋತ್ರ. ಇದಕ್ಕೆ ಮತ್ತೆ ದಶಾವತಾರ ಸ್ತುತಿ ಅಂತ ಯಾಕೆ ಕರೆದಿದ್ದಾರೆ ಅಂತ ಹೇಳಿದ್ರೆ, ದಶ ಅನ್ನೋದು ದಶಪ್ರಮತಿ ಅಂದ್ರೆ ಮಧ್ವಾಚಾರ್ಯರಿಗೆ ಪೂರ್ಣ ಪ್ರಮತಿ, ದಶ ಅನ್ನೋದು ಹತ್ತು ಪೂರ್ಣತ್ವನೇ ಹೇಳುವಂತಹದ್ದು. ಭಗವಂತನ ಅವತಾರಗಳೆಲ್ಲ ಪೂರ್ಣವಾಗಿ ಆ ಪೂರ್ಣವಾದ ಅವತಾರಗಳ ಬಗ್ಗೆ ಹೇಳುವುದರ ಮೂಲಕವಾಗಿ ಇದಕ್ಕೆ ದಶಾವತಾರ ಸ್ತುತಿ ಅಂತ ಒಂದು ಕಾರಣ. ಇಂದು ಮುಖ್ಯವಾಗಿ ಪ್ರಸಿದ್ಧವಾಗಿರುವಂತಹ ಹತ್ತು ಅವತಾರಗಳನ್ನು ಹೇಳ್ತಾರೆ. ಬೇರೆ ಅವತಾರಗಳನ್ನು ಹೇಳಿದ್ರು ಕೂಡ ಇದು ಪ್ರಸಿದ್ಧವಾಗಿರುವುದರಿಂದ, ಈ ದಶಾವತಾರಗಳು ಅಂತ ಪ್ರಸಿದ್ಧವಾಗಿರುವ ಅವತಾರಗಳ ಬಗ್ಗೆ ಮುಖ್ಯವಾಗಿ ಹೇಳುವುದರಿಂದ ಇದಕ್ಕೆ ದಶಾವತಾರ ಸ್ತುತಿ ಅನ್ನೋದು ಪ್ರಸಿದ್ಧಾರ್ಥದಲ್ಲಿಯೂ ಅದಕ್ಕೆ ಕರೆದಿದ್ದಾರೆ. ಈ ದಶಾವತಾರ ಸ್ತುತಿಯಲ್ಲಿ ಮೊದಲನೇದಾಗಿರುವಂತಹ ಕೋಷ್ಠೀಶ ವಿಗ್ರಹ ಅನ್ನೋದನ್ನು ಸ್ವಲ್ಪ ಮಟ್ಟಿಗೆ ನೋಡಿದ್ದೀವಿ, ಅದನ್ನು ಇವತ್ತು ಕಂಟಿನ್ಯೂ ಮಾಡೋಣ. ಇದು ಭಗವಂತನ ಆ ಮತ್ಸ್ಯಾವತಾರದ ಚಿಂತನೆ ಮಾಡುವಾಗ ಈ ಮತ್ಸ್ಯಾವತಾರದ ಹಿನ್ನೆಲೆಯಲ್ಲಿ ನಡೆದ ಕಥೆಯನ್ನು ನಾವು ನೋಡಿದ್ದೀವಿ. ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇರುವಂತಹ ಹೆಸರು ಪ್ರಿಯವ್ರತ ಸತ್ಯವ್ರತ ಅಂತೇಳಿ. ಸೊ ಅದಕ್ಕೆ ಇವತ್ತು ಇಬ್ಬರ ಬಗ್ಗೆ ಕೂಡ ಸ್ವಲ್ಪ ಸಂಕ್ಷೇಪವಾಗಿ, ಪ್ರಿಯವ್ರತನಿಗೆ ಮತ್ಸ್ಯಾವತಾರಕ್ಕೂ ಲಿಂಕ್ ಏನಿಲ್ಲ, ಸತ್ಯವ್ರತನಿಗೆ ಮತ್ಸ್ಯಾವತಾರಕ್ಕೆ ಲಿಂಕ್ ಇದೆ. ಆದ್ರೂ ಹೆಸರು ಕನ್ಫ್ಯೂಷನ್ ಬರುತ್ತೆ, ಆದ್ದರಿಂದ ಪ್ರಿಯವ್ರತನ ಬಗ್ಗೆ ಒಂದು ಎರಡು ಮಾತುಗಳನ್ನು ಹೇಳಿಬಿಟ್ಟು ಮತ್ಸ್ಯಾವತಾರದ ಸಂಬಂಧ ಇರುವಂತಹ ಸತ್ಯವ್ರತನ ಬಗ್ಗೆ ನಾವು ವಿಸ್ತಾರವಾಗಿ ನೋಡಿದ್ದೀವಿ. ಪ್ರಿಯವ್ರತ ಮಹಾರಾಜ ಸ್ವಯಂಭೂ ಮನ್ವಂತರದಲ್ಲಿ ಬರುವಂತಹ ಅವನು, ಚತುರ್ಮುಖ ಬ್ರಹ್ಮದೇವರ ಮಾನಸಪುತ್ರರಾದಂತಹ ಸ್ವಯಂಭೂ ಮನುವಿಗೆ ಮಗನಾಗಿ ಹುಟ್ಟಿದಂತಹ ಪ್ರಿಯವ್ರತ ಮಹಾರಾಜ ಸನ್ಯಾಸ ತಗೋಬೇಕು, ನನಗೆ ಬುದ್ಧಿ ಸನ್ಯಾಸದಲ್ಲಿ ಹೋಗುತ್ತೆ ಅಂತ ಹೇಳಿದಾಗ ಸ್ವಯಂಭೂ ಮನು, ಹಾಗಲ್ಲಪ್ಪ, ನೀನು ಈ ರಾಜ್ಯವನ್ನು ಆಳಬೇಕಂದ್ರೆ ನನಗೆ ಅದ್ರ ಮೇಲೆ ತಂದೆಯನ್ನು ಮಾತನ್ನು ಉಲ್ಲಂಘಿಸುವಂತೆ ಇಲ್ಲ, ಅದನ್ನು ನನಗೆ ಮನಸ್ಸು ಬರ್ತಾ ಇಲ್ಲವಲ್ಲ ಹೇಗೆ ಅಂತ ಹೇಳಿದ್ರೆ, ಅವಾಗ ಚತುರ್ಮುಖ ಬ್ರಹ್ಮದೇವರು ಸ್ವಯಂ ಬಂದು ಉಪದೇಶ ಮಾಡಿ, ಇಲ್ಲ, ಎಷ್ಟೋ ಕಾರ್ಯಗಳು ನಡೆಯಬೇಕಾಗಿದೆ, ನಿನ್ನಿಂದ ಸೃಷ್ಟಿ ಕಾರ್ಯ ಎಲ್ಲ ನಡೆಯಬೇಕಾಗಿದೆ, ಆದ್ದರಿಂದ ನೀನು ಈ ರಾಜ್ಯವನ್ನು ಆಳುತ್ತಾ ಸಂಸಾರದಲ್ಲಿ ನೀನು ಸ್ವಲ್ಪ ಕಾಲವನ್ನು ಇದ್ದು ಆಮೇಲೆ ನೀನು ಸನ್ಯಾಸಕ್ಕೆ ಹೋಗ್ಬೋದು, ಮೊದಲು ನಿನ್ನ ಸಂಸಾರ ಅವಸ್ಥೆಯಲ್ಲಿ ಬಹಳ ವರ್ಷಗಳ ಕಾಲ ಇದ್ದು ಈ ಸೃಷ್ಟಿಯನ್ನು ಮುಂದುವರೆಸಬೇಕಂತ ಹೇಳಿದಾಗ ಸರಿ ಅಂತ ಹೇಳಿ ಪ್ರಿಯವ್ರತ ಮಹಾರಾಜ ಕದಂಬ ಪ್ರಜಾಪತಿಯ ಮಗಳನ್ನು ಮದುವೆ ಮಾಡಿಕೊಂಡು ಅವರ ಮೂಲಕವಾಗಿ ಹತ್ತು ಜನ ಗಂಡು ಮಕ್ಕಳು, ಒಬ್ಬಳು ಹೆಣ್ಣು ಮಗಳು ಹುಟ್ಟುತ್ತಾರೆ. ಆ ಹತ್ತು ಜನ ಮಕ್ಕಳವರೆಗೆ ಮೂರು ಜನ ಗಂಡು ಮಕ್ಕಳು ಸನ್ಯಾಸಕ್ಕೆ ಹೊರಟೋಗ್ತೀವಿ ಅಂತ ಹೇಳಿದಾಗ, ಇನ್ನು ಮಿಕ್ಕ ಏಳು ಮಂದಿ ಮಕ್ಕಳಿಗೆ ಏಳು ದ್ವೀಪಗಳಾಗಿ ಈ ಭೂಮಿಯನ್ನು ವಿಭಾಗ ಮಾಡಿ ಏಳು ದ್ವೀಪಗಳಿಗೆ ಆ ಏಳು ಜನ ಮಕ್ಕಳನ್ನು ರಾಜರನ್ನಾಗಿ ಮಾಡ್ತಾನೆ, ಹೀಗೆ ಆ ಮುಂದುವರಿಯುತ್ತೆ. ಸೊ ಇದು ಪ್ರಿಯವ್ರತನ ಕಥೆ. ಇದು ಸ್ವಯಂಭವ ಮನ್ವಂತರದಲ್ಲಿ ನಡೆಯುವಂತಹದ್ದು. ಈಗ ನಾವು ಇರುವಂತಹ ಮನ್ವಂತರ ವೈವಸ್ವತ ಮನ್ವಂತರ, ನಾವು ಈಗ ಇರುವ ಈ ವೈವಸ್ವತ ಮನ್ವಂತರಕ್ಕೆ ಮೂಲ ಪುರುಷನಾದ ವೈವಸ್ವತ ಮನುವೇ ಸತ್ಯವ್ರತ ಮಹಾರಾಜ. ಈ ಸತ್ಯವ್ರತ ಮಹಾರಾಜನ ಕಥೆ ನಾವು ಲಾಸ್ಟ್ ಕ್ಲಾಸ್ ನೋಡಿದಂತೆ, ಭಗವಂತ ಮತ್ಸ್ಯರೂಪದಲ್ಲಿ ಬಂದು, ಯಾಕೆ ಮತ್ಸ್ಯರೂಪದಲ್ಲಿ ಬಂದ, ಮತ್ಸ್ಯಾವತಾರವನ್ನು ಯಾಕೆ ತೆಗೆದ ಭಗವಂತ. ಭಗವಂತ ಎಲ್ಲ ರೂಪಗಳಲ್ಲಿಯೂ ಪೂರ್ಣನಾಗಿದ್ದಾನೆ, ಅದನ್ನು ತಿಳಿಸಿಕೊಡುವುದಕ್ಕಾಗಿ ಮತ್ಸ್ಯನಾಗಿ ಬಂದರೆ ಏನೋ ಭಗವಂತನ ಒಂದು ಹ್ಯಾಂಡಿಕ್ಯಾಪ್ ಆಯಿತು ಅಂತ ಭಾವಿಸಬೇಡಿ. ಪ್ರತಿಯೊಂದರಲ್ಲಿಯೂ ಭಗವಂತ ಪೂರ್ಣನಾಗಿದ್ದಾನೆ. ಮತ್ಸ್ಯ ರೂಪದಲ್ಲಿ ಬಂದರೂ ಕೂಡ ಆ ಮತ್ಸ್ಯಾವತಾರದಲ್ಲಿ ಬರುವ ಭಗವಂತನ ಒಂದು ಅನುಗ್ರಹದಿಂದ, ರಕ್ಷಣೆಯಿಂದ ಸತ್ಯವ್ರತ ಮಹಾರಾಜನಿಗೆ ಅಲ್ಲಿಂದ ಅಲ್ಲಿ ಪಾರು ಮಾಡಿಸಿ ಆ ಕಷ್ಟವನ್ನು ದೂರ ಮಾಡಿ ಆ ಮಹಾಪ್ರಳಯ ಸಮಯದಲ್ಲಿ ಅವನನ್ನು ಸುರಕ್ಷಾ ಸ್ಥಾನಕ್ಕೆ ತಗೊಂಡು ಬರುವಂತೆ ಮಾಡಿ ಆ ಸತ್ಯವ್ರತ ಮಹಾರಾಜ ಅವನೇ ವೈವಸ್ತಮನು, ವಿವಸ್ವಾನ್ ಅನ್ನುವ ಸೂರ್ಯನ ಮಗನಾಗಿ ಇರುವುದ ಕಾರಣದಿಂದ ವೈವಸ್ವತ ಅಂತ ಹೆಸರು, ವೈವಸ್ತಮನು ಆಗಿ ಸತ್ಯವ್ರತ ಮಹಾರಾಜನ ವೈವಸ್ತಮನಾಗ್ತಾನೆ. ಹೀಗೆ ವೈವಸ್ವತ ಮನ್ವಂತರಕ್ಕೆ ಮೂಲ ಪುರುಷನಾಗಿದ್ದಾನೆ. ಅಂತಹ ಸತ್ಯವ್ರತ ಆತನ ಮನ್ವಂತರ ಯಾವುದಿದೋ, ನಾವೀಗ ಸಂಧ್ಯಾವಂದನೆ ಎಲ್ಲವಾಗ ವೈವಸ್ವತ ಮನ್ವಂತರಿ ಅಂತ ಹೇಳ್ತೀವಿ, ನಾವು ಈಗಿರುವಂತಹ ಮನ್ವಂತರದ ಮೂಲ ಪುರುಷ. ಸೊ ಇದು ಮತ್ಸ್ಯಾವತಾರಕ್ಕೆ ಸಂಬಂಧಪಟ್ಟಂತಹ ರಾಜನ ಕಥೆ. ಸೊ ಈ ಸತ್ಯವ್ರತ ಮಹಾರಾಜನ ರಕ್ಷಣೆ ಮಾಡಿದಂತಹ ಮತ್ಸ್ಯಾವತಾರ ರೂಪಿ ಪರಮಾತ್ಮನನ್ನು ವಾದಿರಾಜ ಸ್ವಾಮಿಗಳು ಅವರು ಕೊಂಡಾಡ್ತಾ ಇದ್ದಾರೆ. ಅವರು ಹೇಳುವಂತಹದ್ದು ಈ ಪದ್ಯಗಳನ್ನು ಓದುವ ರೀತಿಯನ್ನು ನಾನು ಹೇಳಿದ್ದೀನಿ. ಯಾಕಂದ್ರೆ 22 ಅಕ್ಷರಗಳಿರುತ್ತೆ, 7771 ಭಾಗವನ್ನು ಮಾಡಿದಾಗ ಅದು ಅಶ್ವಧಾಟಿಯಲ್ಲಿ ಅಂದ್ರೆ ಗೇಟ್ ಕುದುರೆಯ ನಡತೆಯಂತೆ ಹಾರ್ಸಸ್ ಗೇಟ್ ಅದಿರುತ್ತೆ. ಆದ್ದರಿಂದ ಅದು ಹಾಗೆ ಓದುವುದು ಸುಲಭ ಅನ್ವೈಸಬಲ್ ಅಂತ ಹೇಳಿ. ಗೋಷ್ಠೀಶ ವಿಗ್ರಹ ಸುನಿಷ್ಠೀವನುದ್ಧತ ವಿಶಿಷ್ಟಾಂಬುಚಾರಿ ಜಲಧೇ ಗೋಷ್ಠಾಂತರಾಹಿತ ವಿಚೇಷ್ಟಾಗ ಮೌಘ ಪರಮೇಷ್ಠೀಡಿ ತತ್ವಮವಮಾಂ ಶ್ರೇಷ್ಠಾರ್ಕ ಸೂನು ಮನು ಚೇಷ್ಟಾತ್ಮತ್ಮ ವಿದತಿಷ್ಠೋ ಯುಗಾಂತ ಸಮಯೇ ಶ್ರೇಷ್ಠಾತ್ಮ ಶೃಂಗ ಧೃತ ಕಾಷ್ಟಾಂಬು ವಾಹನ ಪರಾಷ್ಟಾಪದ ಪ್ರಭತನೋ ಅಂತ. ಇಲ್ಲಿ ಇದಕ್ಕೆ ಮೂಲಭೂತವಾದ ಅಂದ್ರೆ ವರ್ಬಲ್ ಫಾರ್ಮ್ ಯಾವ್ದಂತ ಹೇಳಿದ್ರೆ ತ್ವಂ ಮಾಮವ, ನೀನು ನನ್ನನ್ನು ರಕ್ಷಣೆ ಮಾಡು ಅಂತ ಪರಮಾತ್ಮನನ್ನು ಬೇಡ್ಕೊಳ್ತಾ ಇದ್ದಾರೆ. ಆ ನೀನು ಅಂತ ಹೇಳಿದ ಭಗವಂತ ಎಂತವನು ಅನ್ನೋದನ್ನು ಕೆಲವು ವಿಶೇಷಣಗಳಿಂದ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರೋಷ್ಠೀಶ ವಿಗ್ರಹ ಅದು ಒಂದು ವಿಶೇಷಣ, ಅದನ್ನು ನಾವು ನೋಡಿದೀವಿ ಲಾಸ್ಟ್ ಕ್ಲಾಸ್ ನಲ್ಲಿ. ಸೊ ಪ್ರೋಷ್ಠೀಶ ವಿಗ್ರಹ ಅಂತ ಹೇಳಿದ್ರೆ ಪ್ರ ಉಷ್ಠಿ ಈಶ, ಅಲ್ಲಿ 3 ಶಬ್ದಗಳಿದೆ ಪ್ರೋಷ್ಠೀಶದಲ್ಲಿ. ವಿಗ್ರಹ ಅಂತಹ ಆಕಾರ ದೇಹ, ಭಗವಂತನ ದೇಹವು ಕೂಡ ಅಪ್ರಾಕೃತವಾದದ್ದೇ, ಅವನಿಗೆ ದೇಹ ಧಾರಣೆ ಅನ್ನುವುದಿಲ್ಲ. ಅವನು ಸ್ವಯಂ ತನ್ನದೇ ಆದ ತೇಜಸ್ವರೂಪವಾದ ದೇಹದಿಂದಲೇ ಭಗವಂತ ಬರ್ತಾನೆ. ಅವನು ಈ ವಿಧವಾಗಿ ಪ್ರೋಷ್ಠೀಶ ವಿಗ್ರಹ ಅಂದ್ರೆ ಮತ್ಸ್ಯ ರೂಪದಲ್ಲಿ ಅಂತಹ ಆಕಾರ ತಗೊಂಡಿದ್ದಾನೆ. ಆದ್ರೆ ಮತ್ಸ್ಯದ ದೇಹ ಅಂದ್ರೆ ಮೀನುಗಳಿದ್ದಂತೆ ಮಾಂಸ ಚರ್ಮಗಳಿಂದ ನಿರ್ಮಿತವಾದ ದೇಹವಲ್ಲ. ಆದ್ದರಿಂದ ಭಗವಂತ ಯಾವ ರೂಪ ತಗೊಂಡರೂ ಕೂಡ ಅದು ಜ್ಯೋತಿ ಸ್ವರೂಪ, ಅದು ಜ್ಞಾನಾನಂದಾತ್ಮಕವಾದ ಸ್ವರೂಪ. ಆದ್ದರಿಂದ ಅವನು ಪ್ರತಿಯೊಂದು ಸ್ವರೂಪದಲ್ಲಿ ಕೂಡ ಪೂರ್ಣತ್ವ ಇದೆ ಭಗವಂತ. ಇನ್ಫೈನೈಟ್ ಕೆಪಾಸಿಟಿ, ಇನ್ಫೈನೈಟ್ ನಾಲೆಜ್, ಇನ್ಫೈನೈಟ್ ಇನ್ ಎವ್ರಿಥಿಂಗ್. ಆದ್ದರಿಂದ ಇದು ಪ್ರೋಷ್ಠೀಶ ವಿಗ್ರಹ ಅನ್ನೋದು ಒಂದು ವಿಶೇಷಣ. ಅದಾದ ಮೇಲೆ ಸುನಿಷ್ಠೀವನುದ್ಧತ ವಿಶಿಷ್ಟಾಂಬುಚಾರಿ ಜಲಧೆ ಅನ್ನೋದು ಎರಡನೇ ವಿಶೇಷಣ. ಅತಿಶಯವಾದಂತಹ ಒಂದು ಪುತ್ಕಾರ ನೀರನ್ನು ಮೇಲಕ್ಕೆ ಹೆಸೆಯುವುದರಿಂದ, ಇಲ್ಲ ಗಾಳಿಯನ್ನು ಮೇಲಕ್ಕೆ ಹೆಸೆಯುವುದರಿಂದ ನೀರಿನಲ್ಲಿ, ಅದರಿಂದ ಉದ್ಧತವಾಗಿರುವಂತಹ ಅಂದ್ರೆ ಓವರ್ ಫ್ಲೋ ಮಾಡುವುದಂತ ಒಂದರ್ಥ, ಇಲ್ಲ ಚಂಚಲ ಅಲ್ಲಕಲ್ಲೋಲ ಮಾಡುವಂತಹದ್ದು, ಆ ನೀರನ್ನು ಉದ್ಧತ ಮಾಡ್ತಾ ಇದ್ದಾನೆ ಭಗವಂತ. ಹಾಗೆ ಮಾಡುವಾಗ ಅಂತಹ ಹೇಗೆ ಅದು ಯಾವ್ದನ್ನು ಮಾಡ್ತಾ ಇದ್ದಾನೆ, ಸಮುದ್ರವನ್ನು, ಆ ಸಮುದ್ರದ ನೀರನ್ನು. ಆ ಸಮುದ್ರದ ನೀರು ವಿಶಿಷ್ಟ ಅಂಬು ಚಾರಿ ಜಲದೆ ಅಂದ್ರೆ ತನ್ನ ಸುನಿಷ್ಠೀವನದಿಂದ ಪುತ್ಕಾರದಿಂದ ಮೇಲೆ ಹುಕ್ಕಿ ಏರುವಂತೆ ಮಾಡಲ್ಪಟ್ಟಿರುವಂತಹ ವಿಶಿಷ್ಟವಾದಂತಹ ಜಲ ಪ್ರಾಣಿಗಳಿಂದ ತುಂಬಿರುವಂತಹ ಸಮುದ್ರ ಉಳ್ಳವನೇ ಅಂತ ಹೇಳಿ ಅದರ ವಿಶೇಷಣ. ಒನ್ by you know whose action of springing out the water has caused turbulence in the ocean compressing of specific great animals, big and water animals ಅಂತ ಹೇಳಿ ಅದರ ಇಂಗ್ಲಿಷ್ ನಲ್ಲಿ ಹೇಳಿದ್ರೆ ಹಾಗೆ ಹೇಳ್ಬಹುದು. ಹೀಗೆ ಅಂತಹ ಕಾರ್ಯವನ್ನು ಮಾಡ್ತಾ ಇದ್ದಾನೆ ಭಗವಂತ. ಅದಾದ ಮೇಲೆ ನೆಕ್ಸ್ಟ್ ಕೋಷ್ಟಾಂತರಾಹಿತ ವಿಚೇಷ್ಟಾಗಮೋಘ ಪರಮೇಷ್ಠೀಡಿ ತತ್ವಮೋಮ ಅಂತ ಹೇಳಿದರೆ ಅಲ್ಲಿ ಎರಡು ವಿಶೇಷಣಗಳು, ಕೋಷ್ಟ ಅಂತರ ಆಹಿತ ವಿಚೇಷ್ಟ ಆಗಮ ಓಘ ಅದು ಒಂದು ವಿಶೇಷಣ, ಪರಮೇಷ್ಠಿ ಈಡಿತ ಎರಡನೇ ವಿಶೇಷಣ. ಇವುಗಳ ಅರ್ಥವನ್ನು ಕೂಡ ನಾವು ಸ್ವಲ್ಪ ನೋಡಿದ್ದೀವಿ. ಕೋಷ್ಟ ಅಂದ್ರೆ ಹೊಟ್ಟೆ, ಭಗವಂತ ತನ್ನ ಉದರದಲ್ಲಿ ಅಂತರ ಒಳಗೆ ಉದರದಲ್ಲಿ ಆಹಿತ ಇಡಲ್ಪಟ್ಟಿರುವಂತಹ ಅಂದ್ರೆ ಏನಾಯಿತು, ವೇದಗಳನ್ನು ನಾವು ಲಾಸ್ಟ್ ಕ್ಲಾಸ್ ನೋಡಿದ ವೇದಗಳನ್ನು ಕದಿಯುವುದು ಅಂದ್ರೆ ವೇದಾರ್ಥವನ್ನು ತಪ್ಪು ದಾರಿಯಲ್ಲಿ ಹಾಕುವುದು. ಹೀಗೆ ವೇದಗಳನ್ನು ಕದ್ದಿರುವಂತಹ ದುಷ್ಟರಾಕ್ಷಸನ ಸಂಹಾರವನ್ನು ಮಾಡಿ ಸೋಮಕಾಸುರ ಅಂತ ಕೆಲವು ಕಡೆ ಹೈಗಿ ವಾಸುರ ಅಂತ ಹೇಳಿ ಬೇರೆ ಬೇರೆ ಮನ್ವಂತರಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಬೇರೆ ಬೇರೆ ದೈತ್ಯರು ಬರ್ತಾರೆ. ಅವರು ವೇದಗಳನ್ನು ಕದ್ದುಕೊಂಡು ಹೋದಾಗ ಭಗವಂತ ತಾನು ಮತ್ಸ್ಯಾವತಾರವನ್ನು ಇಲ್ಲ ಹೈಗ್ರೀವಾವತಾರವನ್ನು ಬೇರೆ ಬೇರೆ ಮನ್ವಂತರಗಳಲ್ಲಿ ಬೇರೆ ಬೇರೆ ರೂಪದಲ್ಲಿ ಮಾಡಿದ. ಈ ವೈವಸ್ವತ ಮನ್ವಂತರದಲ್ಲಿ ಮತ್ಸ್ಯಾವತಾರದಿಂದ ಆ ವೇದೋದ್ಧಾರ ಮಾಡಿದ ಭಗವಂತ. ಅಂದ್ರೆ ಆ ವೇದಗಳನ್ನು ತಾನೇನು ಮಾಡಿದ, ತನ್ನ ಹೊಟ್ಟೆ ಒಳಗೆ ಇಟ್ಟುಕೊಂಡು ಕೋಷ್ಟ ಅಂತರ, ಕೋಷ್ಟ ಹೊಟ್ಟೆಯ ಅಂತರ, ತನ್ನ ಹೊಟ್ಟೆ ಒಳಗೆ ಆಹಿತ ಇಡಲ್ಪಟ್ಟಿರುವಂತಹ ವಿಶೇಷ್ಟ ಆಗಮೋಘ, ಇದನ್ನು ಎರಡು ರೂಪದಲ್ಲಿ ನಾವು ನೋಡಿ. ವಿಶೇಷ್ಟ ಆಗಮ ಅಂದ್ರೆ ವೇದಗಳು ನಿರ್ದಿಷ್ಟವಾದ ಶಬ್ದಕ್ಕೆ ಆಗಮ ಅಂತ ಕರೀತಾರೆ. ಓಘ ಅಂದ್ರೆ ಸಮೂಹ, ಆಗಮೋಘ ಅಂತ ಹೇಳಿದರೆ ವೇದಗಳ ಸಮೂಹ, ವೇದರಾಶಿ ಅಂತ ಹೇಳಿ ಅದನ್ನು. ಅದು ಪ್ರಳಯ ಕಾಲದಲ್ಲಿ ಅದಕ್ಕೆ ಒಂದು ಚೇಷ್ಟೆ ಇಲ್ಲ, ಅಂದ್ರೆ ಅದನ್ನು ಅಧ್ಯಯನ ಮಾಡುವ, ಅಂದ್ರೆ ಭಗವಂತ ವಾಯುದೇವರು ಮುಖ್ಯ ಪ್ರಾಣದೇವರು ಇವರನ್ನೆಲ್ಲರನ್ನು ಬಿಟ್ಟರೆ, ಲಕ್ಷ್ಮೀದೇವಿ ಇವರನ್ನು ಬಿಟ್ಟರೆ ಮಿಕ್ಕ ಅಧ್ಯಯನ ಮಾಡುವಂತಹದ್ದು ಸಾಮಾನ್ಯ ಜನರು ಯಾರು ಅಧ್ಯಯನ ಮಾಡ್ತಾ ಇಲ್ಲ. ಆದ್ದರಿಂದ ಅದಕ್ಕೆ ಚೇಷ್ಟೆ ಇಲ್ಲ ಅಂತ ಒಂದು. ಇಲ್ಲ ಇನ್ನೊಂದು ಏನಂತ ಹೇಳಿದ್ರೆ ನಮಗೆ ಇಲ್ಲಿ ಪ್ರಖ್ಯಾತವಾಗಿರುವಂತಹ ಅರ್ಥ ವಿಶೇಷ ಅಂದರೆ ಅಷ್ಟೊಂದು ಟರ್ಬುಲೆನ್ಸ್ ಇದ್ದರೂ ಕೂಡ ಸಮುದ್ರದಲ್ಲಿ ಭಗವಂತ ಅದೆಲ್ಲವನ್ನು ಮೀರಿ ನಿಂತಿದ್ದಾನಾದ್ದರಿಂದ ಅವನ ಹೊಟ್ಟೆ ಒಳಗಿದ್ದರೆ ಆ ವೇದಗಳಿಗೆ ಏನು ಸ್ವಲ್ಪವೂ ಪಟರ್ಬೆನ್ಸ್ ಟರ್ಬುಲೆನ್ಸ್ ಇಲ್ಲದೆ ಇದೆ ಅಂತ ಹೇಳಿ, ಅದಕ್ಕೆ ಚೇಷ್ಟ ಅಂದ್ರೆ ಯಾವ ವಿಧವಾದ ಅಲ್ಲಾಡಿಕೆ ಇಲ್ಲದಂತೆ ಆ ವಿಗತ ಚೇಷ್ಟ. ಸೊ ವೇದಗಳು ಸ್ಥಿರವಾಗಿ ಚೆನ್ನಾಗಿ ಸೆಟಲ್ಡ್ ಆಗಿ ಕಾಮ್ ಆಗಿ ಭಗವಂತನ ಹೊಟ್ಟೆ ಒಳಗೆ ನೆಲೆಸಿವೆ ಅಂತ ಹೇಳುವುದು ಕೂಡ ವಿಶೇಷ ಆಗಮ ಭೋಗ ಅಂತೇಳಿ. ಸೊ ಅಂದ್ರೆ ತನ್ನ ಹೊಟ್ಟೆಯ ಒಳಗೆ ಇಡಲ್ಪಟ್ಟಿರುವುದರಿಂದ ಚೇಷ್ಟೆಯ ವ್ಯಾಪಾರಗಳಿಲ್ಲದೆ ಇಲ್ಲ ಯಾವ ವಿಧವಾದ ಸಂಚಲನವೂ ಇಲ್ಲದೆ ಆ ವೇದ ಸಮೂಹ ಭಗವಂತನ ಹೊಟ್ಟೆಯಲ್ಲಿ ನೆಲೆಸಿವೆ ಅಂತ ಒಂದರ್ಥ ವೇದರಾಶಿ ನೆಲೆಸಿದೆ ಅಂತೇಳಿ. ಪರಮೇಷ್ಠಿ ಈಡಿತ, ಪರಮೇಷ್ಠಿ ಅಂದ್ರೆ ಚತುರ್ಮುಖ ಬ್ರಹ್ಮದೇವರು, ಆ ಚತುರ್ಮುಖ ಬ್ರಹ್ಮದೇವರಿಂದ ಈಡಿತ ಸ್ತುತಿ ಮಾಡಲ್ಪಟ್ಟವನು ಅಂತೇಳಿ ಭಗವಂತ. ಹೀಗೆ ಪರಮೇಷ್ಠಿ ಈಡಿತನಾದಂತಹ ಅಂದ್ರೆ ಚತುರ್ಮುಖ ಬ್ರಹ್ಮದೇವರಿಂದ ನುಚ್ಚಲ್ಪಟ್ಟಿರುವಂತಹ ಒನ್ ಹೂ ಹ್ಯಾಸ್ ಬಿನ್ ಹೂ ಇಸ್ ಎಕ್ಸ್ಟಾಲ್ಡ್ ಬೈ ಚತುರ್ಮುಖ ಬ್ರಹ್ಮ ಅಂತ ಭಗವಂತನೇ ನಿನ್ನ ನನ್ನ ಕಾಪಾಡು ರಕ್ಷಣೆ ಮಾಡು ಅಂತ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಪ್ರೇಷ್ಠಾರ್ಥ ಸೂನು ಮನು ಚೇಷ್ಟಾರ್ಥ ಆತ್ಮವಿದತಿಷ್ಠೋ ಯುಗಾಂತ ಸಮಯೇ ಶ್ರೇಷ್ಠಾತ್ಮ ಶೃಂಗದುತ ಕಾಷ್ಟಾಂಬುವಾಹನ ವರಾಷ್ಟಾಪದ ಪ್ರಭತನು ಅಂತೇಳಿ. ಇಲ್ಲಿ ನಾವು ಅನ್ವಯ ಮಾಡ್ಕೊಳ್ಳೋದು ಹೇಗೆ ಮಾಡ್ಕೋಬೇಕಂದ್ರೆ, ಅನ್ವಯ ಅಂದ್ರೆ ಅರೇಂಜ್ಮೆಂಟ್ ಆಫ್ ದ ಎಕ್ಸ್ಪ್ರೆಷನ್ಸ್. ಯುಗಾಂತ ಸಮಯೇ ಅನ್ನೋದು ಮೊದಲಿಟ್ಕೊಳ್ಳಿ. ಯುಗಾಂತ ಸಮಯೇ ಯುಗದ ಅಂದ್ರೆ ಒಂದೊಂದು ಯುಗ, ಯುಗ ಅಂತ ಹೇಳಿದರೆ ಕಲಿಯುಗ, ತ್ರೇತಾಯುಗ, ದ್ವಾಪರ ಯುಗ, ಕೃತಯುಗ, ಇವುಗಳಿಗೆ ಯುಗ ನಾಲ್ಕು ಯುಗಗಳಿದೆ. ಅಷ್ಟೇ ಅಲ್ಲದೆ ಯುಗ ಅಂತ ಸಮಯೇ ಅಂತ ಹೇಳಿದ್ರೆ ಈ ಯುಗಗಳ ಕೊನೆ ಭಾಗ ಅಂದ್ರೆ ಉದಾಹರಣೆಗೆ ಕಲಿಯುಗ ಆಯಿತು, ಕಲಿಯುಗ ಮುಗೀತು, ಕಲಿಯುಗ ಮುಗಿದ ಮೇಲೆ ಕಲ್ಕಿ ಅವತಾರ ಆಯಿತು, ಅಲ್ಲಿ ಕಲ್ಕಿ ಅವತಾರ ಆದ ಮೇಲೆ ಮತ್ತೆ ಮತ್ಸ್ಯ ಅವತಾರ, ಮತ್ಸ್ಯಾವತಾರ ಕೃತಯುಗದ ಮೊದಲಲ್ಲಿ. ಸೊ ಅಂದ್ರೆ ಕಲಿಯುಗದ ಅಂತ ಸಮಯ, ಕಲಿಯುಗ ಅಂತ ಸಮಯ, ಯುಗ ಅಂತ ಆಯಿತು ಆ ಸಮಯದಲ್ಲಿ. ಇಲ್ಲ ಅಷ್ಟೇ ಅಲ್ಲದೆ ಮನ್ವಂತರವೂ ಕೂಡ ಮನ್ವಂತರ ಮುಗಿದಾಗ ಅದು ಯುಗಾಂತ ಸಮಯ. ಯುಗ ಅಂತ ಹೇಳಿದರೆ ನಾಟ್ ಓನ್ಲಿ ಈ ಯುಗಗಳು ಪ್ರಸಿದ್ಧವಾಗಿರುವ ಯುಗಗಳು ಮಾತ್ರವಲ್ಲ, ಯುಗ ಅಂತ ಹೇಳಿದರೆ ಒಂದು ಕಾಲದ ಅವಧಿ. ಸೊ ಒಂದು ಮನ್ವಂತರವು ಮುಗಿದಾಗಲೂ ಅದಕ್ಕೆ ಕೂಡ ಯುಗಾಂತ ಸಮಯದಂತೆ, ಸಿಮಿಲರ್ ಟು ಯುಗದ ಕೊನೆ ಭಾಗ ಇದ್ದಂತೆ ಮನ್ವಂತರ ಪ್ರಳಯದಲ್ಲಿ ಕೂಡ ಇದು ಮನ್ವಂತರ ಪ್ರಳಯ. ಸೊ ವೈವಸ್ವತ ಮನ್ವಂತರ ಶುರು ಆಗಲಕ್ಕೆ ಮುಂಚೆ ಬಂದಂತಹ ಪ್ರಳಯ. ಈ ಪ್ರಳಯ ಸಮಯದಲ್ಲಿ ಯುಗಾಂತ ಸಮಯೇ ಅಂದ್ರೆ ಮುಂದಿನ ಮನ್ವಂತರ ಮುಗಿದು ಈ ಮನ್ವಂತರ ಶುರು ಆಗ್ತಾ ಇದೆ. ಈ ಸಮಯದಲ್ಲಿ ಮಹಾಪ್ರಳಯೋದಕ ಬಂದು ಸೇರಿದೆ. ಅದರಿಂದ ಭಗವಂತ ಸತ್ಯವ್ರತನ ರಕ್ಷಣೆ ಮಾಡ್ತಾ ಇದ್ದಾನೆ. ಅದು ಹೇಗೆ ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ, ಯುಗಾಂತ ಸಮಯೇ ಶ್ರೇಷ್ಠ ಆತ್ಮ ಶೃಂಗಧೃತ ಕಾಷ್ಟಾಂಬು ವಾಹನ. ಭಗವಂತ ಶ್ರೇಷ್ಠ ಅಂತೇಳಿ, ಷ್ಠ ಅಂದ್ರೆ ಸ್ಥಿರವಾಗಿರುವಂತಹದ್ದು, ಸ್ಥೇ ಅಂದ್ರೆ ಸ್ಥಿರ, ಶ್ರೇಷ್ಠ ಅಂದ್ರೆ ಚೆನ್ನಾಗಿ ಸ್ಥಿರ ಕಂಪ್ಲೀಟ್ಲಿ ಫಾರ್ಮ್ ಅಂದ್ರೆ ಯಾವ ವಿಧವಾದ ಭಗವಂತ ಇನ್ನೆಲ್ಲವನ್ನು ಕೂಡ ಅಲ್ಲಕಲ್ಲರ ಮಾಡ್ತಾ ಇದ್ದಾನೆ. ಹೀ ಇಸ್ ಕಾಸಿಂಗ್ ಟರ್ಬುಲೆನ್ಸ್ ಟು ಅದರ್ಸ್ ಬಟ್ ನಥಿಂಗ್ ಎಲ್ಸ್ ಕೆನ್ ಕಾಸ್ ಎನಿ ಟರ್ಬುಲೆನ್ಸ್ ಟು ಹಿಮ್. ಆದ್ದರಿಂದ ಅವನು ಶ್ರೇಷ್ಠ, ಸ್ಥಿರವಾಗಿ ನೆಲೆಸಿದ್ದಾನೆ ಭಗವಂತ. ಒಂದು ಅಷ್ಟೇ ಅಲ್ಲದೆ ತಾನು ಭಗವಂತ ತನ್ನ ರಕ್ಷಣೆಯಿಂದ ಆ ಸತ್ಯವ್ರತ ಮಹಾರಾಜ ಮಹರ್ಷಿಗಳು ಅವರೆಲ್ಲ ಇರುವಂತಹ ಆ ನಾವೆ ಅಂಬುಚಾರಿ ಯಾವುದಿದು ಅಂಬುವಾಹನ ಅಂದ್ರೆ ಅಂಬು ಅಂದ್ರೆ ನೀರು, ವಾಹನ ಅಂದ್ರೆ ವೆಸಲ್, ದ ವೆಸಲ್ ಇನ್ ದ ವಾಟರ್. ಸೊ ಅಂಬುವಾಹನ ಅದನ್ನು ಭಗವಂತ ಶ್ರೇಷ್ಠ ಸ್ಥಿರವಾಗಿರುವಂತೆ ಮಾಡಿದ್ದಾನೆ. ಸೊ ಶ್ರೇಷ್ಠ ಸ್ಥಿರವಾಗಿರುವುದು ಯಾವುದು, ತನ್ನ ಶೃಂಗವು ಸ್ಥಿರವಾಗಿದೆ, ಆ ನೀರಿನಲ್ಲಿರುವ ನಾವೆಯೂ ಸ್ಥಿರವಾಗಿದೆ, ಆ ನಾವೆಯಲ್ಲಿರುವಂತಹ ಸತ್ಯವ್ರತ ಮಹಾರಾಜ ಮಹರ್ಷಿಗಳು ಮುಂತಾದವರು ಸ್ಥಿರವಾಗಿದ್ದಾರೆ, ಎಲ್ಲರಿಗೂ ಸ್ಥಿರತ್ವವನ್ನು ಪ್ರಸಾದ ಮಾಡ್ತಾ ಭಗವಂತ ಇದ್ದಾನೆ. ಆತ್ಮ ತನ್ನದೇ ಆದಂತಹ ಶೃಂಗ ಅಂತ ಹೇಳಿದರೆ ಕೊಂಬಿನಿಂದ, ತನ್ನ ಭಗವಂತ ಇದೇನು ಮೀನಿಗೆ ಕೊಂಬು ಎಲ್ಲಿಂದ ಬರುತ್ತೀರಿ ಅಂತ, ಇದು ಸಾಮಾನ್ಯವಾದ ಅಂದ್ರೆ ಲೌಕಿಕವಾದ ಮೀನಲ್ಲ, ಭಗವಂತ ಮತ್ಸ್ಯಾವತಾರ ಮಾಡಿದ ಇವರ ರಕ್ಷಣೆ ಮಾಡಲಿಕ್ಕೆ ಒಂದು ಕೊಂಬನ್ನು. ಆ ಕೊಂಬು ಭಗವಂತನಿಗೂ ಭಗವಂತನ ಅವಯವಗಳಿಗೂ ಅಭೇದ. ಆ ಕೊಂಬು ಅಂದ್ರೆ ಅದು ಬೇರೆ ಯಾವುದು ಅಲ್ಲ, ಭಗವಂತನೇ ಕೊಂಬಿನ ರೂಪದಲ್ಲಿಯೂ ತಾನು ನೆಲೆಸಿದ್ದಾನೆ, ತನ್ನದೇ ಆದ ರೂಪ ಕೊಂಬು. ಹಾರ್ನ್, ದ ಹಾರ್ನ್ ಇಸ್ ಆಲ್ಸೋ ಇಸ್ ದ ಲಾರ್ಡ್ ಓನ್ಲಿ. ಲಾರ್ಡ್ ಟೇಕ್ಸ್ ದ ಶೇಪ್ ಆಫ್ ದ ಹಾರ್ನ್, ಲಾರ್ಡ್ ಟೇಕ್ಸ್ ದ ಶೇಪ್ ಆಫ್ ದ ಫಿಶ್. ಸೊ ಆ ಫಿಶ್ ಮೇಲೆ ಹಾರ್ನ್, ಅದು ಭಗವಂತನ ಇನ್ನೊಂದು ರೂಪವೇ. ಸೊ ತನ್ನದೇ ಆದ ರೂಪಗಳು, ಹೀಗೆ ತನ್ನದೇ ಆದಂತಹ, ಅದಕ್ಕೆ ಆತ್ಮಶೃಂಗ, ಆತ್ಮಶೃಂಗ ಅಂತ ಹೇಳಿದ ಎರಡು, ತನ್ನದೇ ಆದ ಕೊಂಬು ಅಂತ ಒಂದು ಅರ್ಥ, ಆತ್ಮಶೃಂಗ ಅಂದರೆ ಭಗವಂತನಿಂದ ಅಭೇದವಾಗಿ ಅಭಿನ್ನವಾಗಿರುವಂತಹ ಶೃಂಗ ಯಾವುದಿದೋ ಅದು ಅಂತಹ ಕೊಂಬಿನಿಂದ ಧೃತ ಧಾರಣೆ ಮಾಡಲ್ಪಟ್ಟಿರುವಂತಹ, ದಟ್ ವಿಚ್ ಇಸ್ ಬಿನ್ ಸಪೋರ್ಟೆಡ್, ಅಂತಹ ಕಾಷ್ಟ ಅಂಬುವಾಹನ. ಕಾಷ್ಟ ಅಂದ್ರೆ ಕಟ್ಟಿಗೆ, ವುಡ್ ಅಂಬು ವಾಹನ ವೆಸಲ್, ದ ವೆಸಲ್ ಮೇಡ್ ಆಫ್ ವುಡ್, ದ ವುಡನ್ ವೆಸಲ್ ಆರ್ ವುಡನ್ ಶಿಪ್ ಯಾವುದಿದೋ ಅದರ ಒಳ ಅದು ಉಳ್ಳವನು ಅಂತೇಳಿ. ಸೊ ಇಲ್ಲಿ ಕೂಡ ಬಹುವ್ರೀಹಿ ಸಮಾಸ, ತನ್ನ ಕೊಂಬಿನಿಂದ ಧರಿಸಲ್ಪಟ್ಟಂತಹ ಕಟ್ಟಿಗೆಯ ಅಂದ್ರೆ ವುಡನ್ ಅಂಬುವಾಹನ ಆ ಒಂದು ನೌಕೆ, ನಾವೆ ಉಳ್ಳವನೇ ಅಂತ ಅರ್ಥ. ಅದು ಯಾಕೆ ಅಂತ ಹೇಳಿದ್ರೆ, ಯಾಕೆ ಹೀಗೆ ಮಾಡಿದ ಅಂದ್ರೆ, ಶ್ರೇಷ್ಠ ಅರ್ಕ ಸೂನು ಮನು ಚೇಷ್ಟಾರ್ಥಂ ಅಂತ ಹೇಳಿ ಇಲ್ಲಿ ಮತ್ತೊಂದು ಚೇಷ್ಟ ಪ್ರಯೋಗ ಮಾಡಿದ್ದಾರೆ. ಚೇಷ್ಟ ಅಂದ್ರೆ ವ್ಯಾಪಾರಗಳು, ಈ ಮನ್ವಂತರದ ವ್ಯಾಪಾರಗಳನ್ನು ಅಂದ್ರೆ ಜೀವನ ವ್ಯಾಪಾರಗಳನ್ನು ಮುಂದುವರಿಸುವುದಕ್ಕಾಗಿ ಚೇಷ್ಟಾರ್ಥಂ ಮನು ಚೇಷ್ಟಾರ್ಥಂ, ಆ ಮನುವಿನ ಕೆಲಸ ನಡೆಯಬೇಕಾಗಿದೆ, ಅದಕ್ಕಾಗಿ ಭಗವಂತ ಹೀಗೆ ತನ್ನ ಶೃಂಗದಿಂದ ಆ ವಾಹನವನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಅದು ಹೇಗೆ ಮಾಡ್ತಾ ಇದ್ದಾನೆ ಅಂದ್ರೆ, ಆ ನಾವೆ ತಾನೇ ಭಗವಂತನೇ ಕಳಿಸಿದ, ಹಿ ಹಿಮ್ಸೆಲ್ಫ್ ಸೆಂಟ್ ದ ನಾವೆ ನೌಕೆ, ಅದರಲ್ಲಿ ಸತ್ಯವ್ರತ ಮಹಾರಾಜ ಮುಂತಾದವರೆಲ್ಲರನ್ನು ಕೂಡ ಅದರ ಒಳಗೆ ಏರ್ರಿ ಅಂತ ಹೇಳಿ ಅವರು ಅದರ ಒಳಗೆ ಏರುವಂತೆ ಮಾಡಿ, ಅದಾದ ಮೇಲೆ ವಾಸುಕಿ ಅನ್ನುವ ಸರ್ಪದಿಂದ ಆ ವಾಹನಕ್ಕೂ ಅಂಬು ವಾಹನಕ್ಕೂ ಆ ನಾವೆಗೂ ತನ್ನ ಶೃಂಗಕ್ಕೂ ಕಟ್ಟಿ ಹಾಕುವಂತೆ ಮಾಡಿ ತಾನು ಆ ವಾಹನವನ್ನು ಸುರಕ್ಷವಾಗಿ ಕರ್ಕೊಂಡು ಹೋಗ್ತಾನೆ ಭಗವಂತ. ಅದಕ್ಕೆ ಹೇಳ್ತಾ ಇದ್ದಾರೆ ಪ್ರೇಷ್ಠ, ಇಷ್ಟ ಅಂದ್ರೆ ಡಿಯರ್, ಪ್ರೇಷ್ಠ ವೆರಿ ಮಚ್ ಡಿಯರ್, ಪ್ರೇಷ್ಠ ತನಗೆ ಅತ್ಯಂತ ಪ್ರೀತಿಪಾತ್ರನಾಗಿರುವಂತಹ ಯಾರು, ಅರ್ಕಸೂನು, ಅರ್ಕ ವೈವಸ್ವತ, ವೈವಸ್ವತ ಮನುವಿನ ಮಗನಾಗಿರುವಂತಹ, ಸೊ ಐ ಮೀನ್ ವಿವಸ್ವಾನ್ ಮಗನಾದ ವೈವಸ್ವತನು, ಅರ್ಕಸೂನು ಅಂತ ಹೇಳಿದ್ರೆ ವಿವಸ್ವಾನ್, ಸೂನು ಅಂದ್ರೆ ಮಗ, ಅರ್ಕಸೂನು ವಿವಸ್ವಾನ್ ಮಗ ಅಂದ್ರೆ ವೈವಸ್ವತ, ಅಂತಹ ಮನು ವೈವಸ್ವತ ಮನು, ವೈವಸ್ವತ ಮನು ಅಂದ್ರೆ ಬೇರೆ ಯಾರಲ್ಲ, ಸತ್ಯವ್ರತ ಮಹಾರಾಜ. ಸೊ ಅರ್ಕಸೂನು ಮನು, ಅರ್ಕ ವಿವಸ್ವಾನ್, ಅರ್ಕಸೂನು ವಿವಸ್ವಾನ್ ಮಗನಾಗಿದ್ದಾನೆ ಅಂದ್ರೆ ವೈವಸ್ವತ, ಅರ್ಕಸೂನು ಮನು ಅಂದ್ರೆ ವೈವಸ್ವತ ಮನು, ಸೊ ಅರ್ಕಸೂನು ಮನು ಅಂದ್ರೆ ವೈವಸ್ವತ ಮನು, ಚೇಷ್ಟಾರ್ಥಂ ಅವನಿಂದ ಸೃಷ್ಟಿಯ ವ್ಯಾಪಾರಗಳನ್ನು ನಡೆಸುವುದಕ್ಕ ಮುಂದುವರಿಸುವುದಕ್ಕಾಗಿ, ಮೇಕ್ ಇಟ್ ಪ್ರೋಗ್ರೆಸ್, ಅದನ್ನು ಮುಂದುವರಿಸುವುದಕ್ಕಾಗಿ ಚೇಷ್ಟಾರ್ಥಂ ಶ್ರೇಷ್ಠಾರ್ಥ ಶೃಂಗದಿದ ಕಾಷ್ಟಾಂಬುವಾನ್. ಸೊ ಇದನ್ನು ಒಟ್ಟಿಗೆ ಸೇರಿಸ್ಕೊಡ್ರಿ, ಶ್ರೇಷ್ಠಾರ್ಥ ಸೂನುಮನು ಚೇಷ್ಟಾರ್ಥಮಾತ್ಮವಿದ ತೀಶೋ ಯುಗಾಂತ ಸಮಯೇ ಶ್ರೇಷ್ಠಾತ್ಮ ಶೃಂಗದಿದ ಕಾಷ್ಟಾಂಬುವಾಹನ ವರಾಷ್ಟ್ರಾಪದ ಪ್ರಭತನು ಅಂತ ಹೇಳಿದರೆ, ಅದನ್ನು ಅರೇಂಜ್ ಮಾಡಿಕೊಳ್ಳುವಾಗ ಯುಗಾಂತ ಸಮಯೇ ಅಂತ ಹೇಳಿ ಇಟ್ಕೊಂಡು ಅದಾದ ಮೇಲೆ ಶ್ರೇಷ್ಠ ಅರ್ಕ ಸೂನು ಮನು ಚೇಷ್ಟಾರ್ಥಂ ಶ್ರೇಷ್ಠ ಆತ್ಮ ಶೃಂಗ ಧೃತ ಕಾಷ್ಠ ಅಂಬು ವಾಹನ ಅನ್ನುವುದು ಒಂದು ವಿಶೇಷಣ. ಈ ವಿಶೇಷಣದ ಅರ್ಥ ಹೇಗೆ ಅಂತ ಹೇಳಿದ್ರೆ, ಯುಗಾಂತ ಸಮಯ ಪ್ರಳಯ ಕಾಲದ ಸಮಯದಲ್ಲಿ ಪ್ರಳಯೋದಕ ಎಲ್ಲ ಕಡೆ ಹರಡಿರುವಾಗ ಶ್ರೇಷ್ಠ ತನಗೆ ಪರಮ ಪ್ರೀತಿ ಪಾತ್ರನಾಗಿರುವಂತಹ ಅರ್ಕಸೂನು ಮನು ಸೂರ್ಯಪುತ್ರನಾದ ವೈವಸ್ವತ ಮನುವಿನ ಚೇಷ್ಟಾರ್ಥಂ ಸೃಷ್ಟಿಯ ವ್ಯವಹಾರಕ್ಕಾಗಿ ಸೃಷ್ಟಿಯ ವ್ಯಾಪಾರಗಳನ್ನು ಮುಂದುವರಿಸುವುದಕ್ಕಾಗಿ ಶ್ರೇಷ್ಠ ಅತಿ ಸ್ಥಿರವಾಗಿರುವಂತಹ ಆತ್ಮಶೃಂಗ ತನ್ನದೇ ಆದ ಕೊಂಬಿನಲ್ಲಿ ಧೃತ ಧಾರಣೆ ಮಾಡಲ್ಪಟ್ಟಿರುವಂತಹ ಕಾಷ್ಠ ಅಂಬು ವಾಹನ ಅಂದ್ರೆ ಒಂದು ಮರದಿಂದ ಉಡ್ಡಿಂದ ನಿರ್ಮಾಣ ಮಾಡಲ್ಪಟ್ಟಿರುವಂತಹ ಉತ್ತಮವಾದಂತಹ ನೌಕೆ ಉಳ್ಳವನೇ. ಇದು ಕೂಡ ಬಹುವ್ರೀಹಿ ಸಮಾಸ, ಇವೆಲ್ಲವೂ ಕೂಡ ಎಕ್ಸ್ಪ್ರೆಷನ್ಸ್ ಬಹುವ್ರೀಹಿ ಸಮಾಸದಲ್ಲಿ ಬರ್ತಾ ಇದೆ ಒಂದೊಂದು. ಇದು ಕೂಡ ಬಹುವ್ರೀಹಿ, ಅಂತಹ ಅಂಬು ವಾಹನ ಉತ್ತಮವಾದ ನೌಕೆ ಉಳ್ಳವನೇ ಅಂತ ಹೇಳಿ ಅದು ಇನ್ನೊಂದು ವಿಶೇಷಣ. ಅದಾದ ಮೇಲೆ ಅಷ್ಟಾಪದ ಪ್ರಭತನು ಅನ್ನುವುದು ಇನ್ನೊಂದು ವಿಶೇಷಣ. ಅಷ್ಟಾಪದ ಪ್ರಭತನು ಹೇಳಿದರೆ, ಅಷ್ಟಾಪದ ಅಂತ ಹೇಳಿದರೆ ಬಂಗಾರಕ್ಕೆ ಅಷ್ಟಾಪದ ಅಂತ ಹೆಸರು. ಯಾಕೆ ಬಂಗಾರಕ್ಕೆ ಅಷ್ಟಾಪದ ಅಂತ ಕರೀತಾರೆ ಅಂದ್ರೆ, ನಮಗೆ ಎಕ್ಸಾಕ್ಟ್ ಆಗಿ ಅದ್ರ ಉತ್ಪತ್ತಿ ನೋಡ್ಲಿಕ್ಕೆ ಅಷ್ಟ ಆಪದ ಅಂದ್ರೆ ಆಪತ್ತುಗಳು, ಎಂಟು ಆಪತ್ತುಗಳು ಅಂದ್ರೆ, ಆ ಬಂಗಾರ ಇದ್ದರೆ ಕಳ್ಳರು ಬರ್ತಾರಂತ, ಒಂದಿದ್ದಕ್ಕೆ ನಮ್ಮ ಜೀವನಕ್ಕೆ ಸೇಫ್ಟಿ ಬರೋದಿಲ್ಲ, ಇನ್ನು ಇಲ್ಲದ ತೊಂದರೆ. ಅಫ್ಕೋರ್ಸ್ ಅಷ್ಟು ಬಂದು ಕೂಡ ಆ ಬಂಗಾರದ ಬೆಲೆ ಬೇಕಾಗಿದೆ ನಮ್ಗೆ, ಅದಕ್ಕೆ ಬಂಗಾರ ಇಟ್ಕೊಳ್ತೀವಿ. ಆದ್ರೆ ಬಂಗಾರಕ್ಕೆ ಇಷ್ಟೊಂದು ಆಪತ್ತುಗಳು ಬರುತ್ತೆ, ಎಂಟು ಆಪತ್ತುಗಳು ಬರುತ್ತೆ ಅಂತ ಹೇಳುವಾಗ ಅಷ್ಟ ಆಪದ ಅಂತ ಹೇಳಿ. ಅದಕ್ಕೆ ಬಂಗಾರಕ್ಕೆ ಅಷ್ಟ ಆಪದ, ಪ್ರಭಾ ಅಂದ್ರೆ ಪ್ರಕಾಶ, ತನು ಅಂದ್ರೆ ಶರೀರ, ಅಷ್ಟಾಪದ ಪ್ರಭತನು ಅಂದ್ರೆ ಬಂಗಾರದ ಪ್ರಕಾಶ, ಪ್ರಭೆಯಂತಹ ಪ್ರಭೆ, ಕಾಂತಿ ಪ್ರಕಾಶ, ಅದು ಇರುವಂತಹ ಶರೀರ ಉಳ್ಳವನೇ, ದೇಹ ಉಳ್ಳವನೇ. ಸೊ ಅಷ್ಟಾಪದ ಬಂಗಾರದ ಪ್ರಭಾ ಪ್ರಕಾಶದಂತಿರುವ ತನು ಶರೀರ ಉಳ್ಳವನೇ, ಅದು ಭಗವಂತನ ಇನ್ನೊಂದು ವಿಶೇಷಣ. ಅದಾದ ಮೇಲೆ ಆತ್ಮವಿದ ಅತಿ ಇಷ್ಟ ಅಂತೇಳಿ, ಇದನ್ನು ಬಿಡಿಸಿದ್ರೆ ಆತ್ಮವಿತ್ ಅತಿ ಇಷ್ಟ ಅಂದರೆ ಆತ್ಮವಿತ್ತುಗಳು, ವಿತ್ ಅಂದ್ರೆ ವಿತ್ ಜ್ಞಾನಿ ಅಂತ ತಿಳಿಯುವುದು. ಆತ್ಮವಿತ್ ಅಂದ್ರೆ ಭಗವಾನ್ ಆತ್ಮ ಅಂದ್ರೆ ಪರಮಾತ್ಮ, ಪರಮಾತ್ಮನ ಬಗ್ಗೆ ತಿಳುವಳಿಕೆ ಉಳ್ಳವರು, ಆತ್ಮಜ್ಞಾನಿಗಳು. ಪರಮಾತ್ಮ ಜ್ಞಾನಿಗಳು ಯಾರಿದ್ದಾರೋ ಅಂತಹ ಆತ್ಮವಿತ್ತುಗಳಿಗೆ, ಪರಮಾತ್ಮನ ಜ್ಞಾನಿಗಳಿಗೆ ಅತಿ ಇಷ್ಟ, ಅತ್ಯಂತ ಪ್ರೀತಿ ಪಾತ್ರನಾಗಿರುವಂಥವನೇ ಅಂತ ಹೇಳಿದ್ರು. ಆತ್ಮವಿತ್ ಅತಿ ಇಷ್ಟ, ಆತ್ಮಜ್ಞಾನಿಗಳಿಗೆ ಅತ್ಯಂತ ಪ್ರೀತಿ ಪಾತ್ರನಾಗಿರುವವನು, ಅವರಿಂದ ಪ್ರೀತಿ ಮಾಡಲ್ಪಡ್ತಾನೆ ಭಗವಂತ. ಅವರೆಲ್ಲ ಭಗವಂತನನ್ನು ಪ್ರೀತಿ ಮಾಡ್ತಾರೆ, ಭಗವಂತ ಅವರನ್ನು ಪ್ರೀತಿ ಮಾಡ್ತಾರೆ. ಮ್ಯೂಚುವಲ್ ಭಗವಂತ ಅವರನ್ನು ಪ್ರೀತಿ ಮಾಡುವುದು ಯಾಕೆ, ಅವರನ್ನು ಉದ್ಧಾರ ಮಾಡುವುದಕ್ಕಾಗಿ. ಅವರು ಭಗವಂತನನ್ನು ಪ್ರೀತಿ ಮಾಡುವುದಕ್ಕೆ, ಭಗವಂತನಿಂದ ಉದ್ಧಾರ ಮಾಡಲ್ಪಡುವುದಕ್ಕಾಗಿ, ಎರಡು ಡಿಫರೆಂಟ್ ಪರ್ಪಸಸ್. ಆದ್ರೆ ಹೀಗೆ ಒಬ್ಬರಿಗೊಬ್ಬರು ಪ್ರೀತಿ ಪಾತ್ರರಾಗಿದ್ದಾರೆ. ಹಾಗಿರುವಂತಹ ಅಂತಹ ಭಗವಂತನೇ ಅಂತ ಹೇಳಿತು. ಅಷ್ಟಾಪದ ಪ್ರಭತನೋ, ಅದಾದ ಮೇಲೆ ಆತ್ಮವಿದತಿಷ್ಠ, ಆತ್ಮಜ್ಞಾನಿಗಳಿಗೆ ಅತ್ಯಂತ ಪ್ರತಿಪಾತ್ರನಾದವನೇ, ತ್ವಂ ನೀನು, ಮಾಂ ನನ್ನನ್ನು ಅವ ರಕ್ಷಣೆ ಮಾಡು, ಕಾಪಾಡು ಅಂತ ಹೇಳಿ ಈ ಪದ್ಯದ ಅರ್ಥ. ಸೊ ಅದಾದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ಹಯಗ್ರೀವ ರೂಪಿ ಪರಮಾತ್ಮನನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಇದು ಅವರಿಗೆ ವಾದಿರಾಜ ಸ್ವಾಮಿಗಳಿಗೆ ಆರಾಧ್ಯ ದೈವವಾಗಿರುವಂತಹದ್ದು. ಹಯಗ್ರೀವ ರೂಪ ಪರಮಾತ್ಮನನ್ನು ನಿತ್ಯ ಆರಾಧನೆ ಮಾಡ್ತಾ ಇದ್ದರು. ಸೊ ಆದ್ದರಿಂದ ಇದು ಅವರು ಎರಡನೇ ಶ್ಲೋಕ ಮೊದಲನೇ ಮತ್ಸ್ಯಾವತಾರವನ್ನು ಹೇಳುತ್ತಲೂ ಅವರಿಗೆ ಈ ಎರಡನೇದರಾಗಿ ತಮ್ಮ ಆರಾಧ್ಯ ರೂಪವಾದಂತಹ ಮತ್ಸ್ಯಾವತಾರಕ್ಕೆ ಅಭಿನ್ನವಾಗಿರುವಂತಹ ಭಗವಂತನನ್ನು ಸ್ತೋತ್ರ ಮಾಡಬೇಕಂತ ಇಲ್ಲಿ ಹೇಳ್ತಾ ಇದ್ದಾರೆ. ಏನಂತಂದ್ರೆ, ಖಂಡೀ ಭವದ್ ಬಹುಳ ಡಿಂಡೀರ ಜೃಂಭಣ ಸು ಚಂಡೀಕೃತೋ ದಧಿ ಮಹಾ ಕಾಂಡಾತಿ ಚಿತ್ರಗತಿ ಸೌಂಡಾದ್ಯ ಹೈಮರದ ಭಾಂಡ ಪ್ರಮೇಯ ಚರಿತ ಚಂಡಾಶ್ವಕಂಠ ಮದ ಶುಂಡಾಲ ದುರ್ಹೃದಯ ಗಂಡಾಭಿಖಂಡ ಕರದೋಶ್ಚಂಡಾಮರೇಶ ಹಯ ತುಂಡಾ ಕೃತೇ ದೃಶಮ ಖಂಡಾಮಲಂ ಪ್ರದಿಶಮೇ. ಇಲ್ಲಿ ಕೂಡ ಮೂಲಭೂತವಾದ ಸೆಂಟೆನ್ಸ್ ವರ್ಬ್ ಯಾವ್ದಂತ ಹೇಳಿದ್ರೆ ಅಖಂಡಂ, ಅಖಂಡ ತುಂಡಾಕ್ತ ದೃಶ್ಯಂ ಅಖಂಡಾಮಲಂ ಪ್ರದಿಶಮೆ. ಅಖಂಡಾಮಲಂ ಪ್ರದಿಶಮೆ ಅಂತ ಹೇಳಿದಾಗ ಅದನ್ನು ಬಿಡಿಸುವುದು ಅಖಂಡ ಅಮಲಂ ಮೇ ಪ್ರದಿಶ ಅಖಂಡಾ ಅಮಲಂ. ಅಖಂಡ ಅಂತ ಹೇಳಿದ್ರೆ ಖಂಡವಿಲ್ಲದೆ, ಯಾವ ವಿಧವಾದಂತಹ ತೊಂದರೆ ಇಲ್ಲದೆ, ಅಖಂಡವಾಗಿರುವಂತಹ. ನಾವು ಇದಕ್ಕೆ ದೀಪವನ್ನು ಕೂಡ ಆರಿಸದೆ ದೀಪ ಯಾವಾಗಲೂ ಉರಿತಾ ಇರಬೇಕಂದ್ರೆ ಅಖಂಡ ದೀಪ ಅಂತ ಕರಿತೀವಿ. ಅಖಂಡ ಅಂದ್ರೆ ಬ್ರೇಕ್, ಅಖಂಡ ನೋ ಬ್ರೇಕ್. ಸೊ ಯಾವ ವಿಧವಾದ ಬ್ರೇಕ್ ಇಲ್ಲದೆ ಇರುವಂತಹದ್ದು. ಸೊ ಅಮಲಂ ಮಲ ಅಂದ್ರೆ ಇಂಪ್ಯೂರ್, ಅಮಲಂ ಅಂದ್ರೆ ಪ್ಯೂರ್, ಮಲತ್ವ ಇಲ್ಲವೇ, ಯಾವ ವಿಧವಾದ ಮಲತ್ವವೂ ಇಲ್ಲದೆ ಅಖಂಡವಾಗಿರುವಂತಹ, ಅಖಂಡವು ಅಮಲವೂ ಆಗಿರುವಂತಹ ದೃಶ್ಯಂ. ದೃಶ್ಯಂ ಜ್ಞಾನಂ ಅಂದ್ರೆ ನನಗೆ ಒಂದು ಅಖಂಡವಾಗಿರುವ, ಅಮಲವಾಗಿರುವ ಅಂದ್ರೆ ಪರಿಶುದ್ಧವಾಗಿರಬೇಕು. ಯಾವ ಕಾಲವೂ ಇರಬೇಕು, ಯಾವತ್ ಕಾಲವೂ ಇರಬೇಕಾದ ಜ್ಞಾನ ಅಂದ್ರೆ ಏನು? ಮೋಕ್ಷಕ್ಕೆ ಹೋಗಬೇಕಂದ್ರೆ ನನಗೆ ಮೋಕ್ಷ ಪ್ರದಾಯಕನಾಗುವ ಅಂತ ಹೇಳುವಂತೆ ಸೂಚನೆ ಇದು. ಸೊ ಅಖಂಡ ಅಮಲಂ ದೃಶಂ ಮೇ ಪ್ರದಿಶ, ಅಖಂಡವಾದ ಕೊನೆ ಇಲ್ಲದಿರುವಂತಹ, ಭಂಗವಿಲ್ಲದಿರುವಂತಹ, ಶುದ್ಧವಾಗಿರುವಂತಹ ಜ್ಞಾನವನ್ನು ನನಗೆ ಅನುಗ್ರಹ ಮಾಡು ಅಂತ ಇದರ ಅರ್ಥ. ಸೊ ಅದು ಮೂಲಭೂತವಾಗಿ ಇಟ್ಟುಕೊಂಡು ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ, ಮತ್ತು ಇಲ್ಲಿ ಏನು ವಿಶೇಷಣಗಳನ್ನು ಹಾಕ್ತಾ ಇದ್ದಾರೆ ಅಂತ ಹೇಳಿದ್ರೆ, ಖಂಡೀ ಭವತ್ ಬಹುಳ ಡಿಂಡೀರ ಜೃಂಭಣ ಸು ಚಂಡೀಕೃತ ಉದಧಿ ಮಹಾ ಅಂತ ಹೇಳಿ ಅಂದ್ರೆ, ಇಲ್ಲಿ ಈ ಶಬ್ದಗಳ ಅರ್ಥ ಏನು? ಖಂಡೀ ಭವತ್ ಅಂತ ಹೇಳಿ, ಖಂಡೀ ಭವತ್ ಅಂದ್ರೆ ಸಿಡಿದು ಹೋಗುವಂತೆ ಮಾಡ್ತಾ ಇದೆ. ಇದು ಹೇಗೆ ಸಿಡಿದು ಹೋಗುವಂತೆ ಮಾಡುದು? ಏನು ಸಿಡಿದು ಹೋಗ್ತಾ ಇದೆ? ವಾಟ್ ಗೆಟಿಂಗ್ ಬ್ರೋಕನ್, ಗೆಟಿಂಗ್ ಶ್ಯಾಟರ್ಡ್ ಅಂತ ಹೇಳಿ. ನಾವು ಶ್ಯಾಟರ್ಡ್ ಅಂತೀವಿ ಇಂಗ್ಲಿಷ್ ನಲ್ಲಿ, ಪ್ರಯೋಗ ಮಾಡಬೇಕು. ಶ್ಯಾಟರ್ ಆಗುವ, ಏನು ಶ್ಯಾಟರ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಬಹುಳ ಡಿಂಡೀರ ಜೃಂಭಣ ಸುಚಂಡೀಕೃತ ಉದಧಿ ಅಂತ ಹೇಳಿ, ಉದಧಿ ಮಹಾಕಾಂಡ ಅತಿ ಚಿತ್ರಗತಿ ಸೌಂಡ ಅಂತ ಹೇಳಿ. ಇಲ್ಲಿ ಈ ವಿಶೇಷಣ ಇದೆಲ್ಲವೂ ಒಟ್ಟಿಗೆ ಇಟ್ಕೋಬೇಕು. ಖಂಡೀ ಭವತ್ ಬಹುಳ ಡಿಂಡೀರ ಜೃಂಭಣ ಸುಚಂಡೀಕೃತ ಉದಧಿ ಮಹಾಕಾಂಡ ಅತಿ ಚಿತ್ರ ಗತಿ ಸೌಂಡ ಅನ್ನುವುದು ಅಲ್ಲಿಗೆ ಒಂದು ವಿಶೇಷಣ. ಸೊ ಸೌಂಡ ವರೆಗೂ ಅದರ ವಿಶೇಷಣ. ಸೌಂಡ ಅನ್ನುವ ಶಬ್ದಕ್ಕೆ ಸಮರ್ಥನಾದವನು, ಕುಶಲನಾದವನು, ಎಕ್ಸ್ಪರ್ಟ್, ಒನ್ ಹೂ ಇಸ್ ಅನ್ ಎಕ್ಸ್ಪರ್ಟ್. ಸೌಂಡ ಮೀನ್ಸ್ ಎಕ್ಸ್ಪರ್ಟ್. ಯಾವ್ದ್ರಲ್ಲಿ ಭಗವಂತ ಎಕ್ಸ್ಪರ್ಟ್? ಇದನ್ ಎಕ್ಸ್ಪರ್ಟ್ ಇನ್ ಎವ್ರಿಥಿಂಗ್. ಪ್ರತಿ ಒಂದರಲ್ಲಿ ಅವನು ಶಂಡ. ಸೌಂಡ ಸೌಂಡ ಇಸ್ ಎಕ್ಸ್ಪರ್ಟ್. ಸೌಂಡ ಯಾವ್ದ್ರಲ್ಲಿ? ಪ್ರತಿ ಒಂದರಲ್ಲಿ. ಭಗವಂತ ಹೇಗೆ ಪ್ರತಿ ಒಂದರಲ್ಲಿ ಎಕ್ಸ್ಪರ್ಟ್? ಅವನೇ ಸ್ವತಂತ್ರ. ಎಲ್ಲದರಲ್ಲಿ ಎಕ್ಸ್ಪರ್ಟೀಸ್ ಅನ್ನುವ ವಸ್ತು ಒಂದು ನಿಂತಿದೆ ಅಂದ್ರೆ ಅದು ಭಗವಂತನಿಂದಲೇ. ಅವನು ಎಕ್ಸ್ಪರ್ಟ್ ಹೇಗಾಗಿದ್ದಾನೆ ಅನ್ನುವ ಸಂಶಯ ಬರಬೇಕಾಗಿಲ್ಲ. ಎಕ್ಸ್ಪರ್ಟೀಸ್ ಅನ್ನುವುದು ಒಂದು ವಸ್ತುವು ಉಳಿದಿದೆ ಅಂದ್ರೆ, ಇದೆ ಅಂದ್ರೆ, ಅದು ಭಗವಂತನ ಅನುಗ್ರಹದಿಂದ ಅದರ ಒಳಗು ಅಂತರ್ಯಾಮಿಯಾಗಿ ಭಗವಂತ ನಿಲ್ಲಿಸಿದ್ದಾನೆ. ಅಂದ್ರೆ ನಾಟ್ ಓನ್ಲಿ ಕಾಂಕ್ರೀಟ್ ಆಬ್ಜೆಕ್ಟ್ಸ್, ಈವನ್ ನಾನ್ ಕಾಂಕ್ರೀಟ್ ಆಬ್ಸ್ಟ್ರಾಕ್ಟ್ ಆಬ್ಜೆಕ್ಟ್ಸ್ ಲೈಕ್ ಎವ್ರಿ ಸಿಂಗಲ್ ಥಾಟ್ ಆಫ್ ಅವರ್ಸ್ ಈಸ್ ಇನ್ಹ್ಯಾಬಿಟೆಡ್ ಬೈ ಪರಮಾತ್ಮ. ಹೀಗೆ ಪ್ರತಿಯೊಂದರಲ್ಲಿಯೂ ಭಗವಂತ ನೆಲೆಸಿದ್ದಾನೆ ಅನ್ನುವ ಅರಿವು, ತಿಳುವಳಿಕೆ ಬರಬೇಕು. ಅಲ್ಲಿ ಅದಕ್ಕೆ ಹೇಳ್ತಾ ಇದ್ದಾರೆ, ಖಂಡೀ ಭವತ್ ಬಹುಳ ಡಿಂಡೀರ ಜೃಂಭಣ ಸು ಚಂಡೀಕೃತ ಉದಧಿ ಮಹಾಕಾಂಡ ಅತಿ ಚಿತ್ರ ಗತಿ ಸೌಂಡ. ಭಗವಂತ ಅವನು ಸಮರ್ಥನಾಗಿದೆ. ಯಾವುದರಲ್ಲಿ ಸೌಂಡ? ಇಲ್ಲಿ ಪ್ರೆಸೆಂಟ್ ಕಾಂಟೆಕ್ಸ್ಟ್ ನಲ್ಲಿ ಅಂತ ಹೇಳಿದರೆ, ಉದಧಿ ಸಮುದ್ರ ಇದೆ, ಆ ಸಮುದ್ರದಲ್ಲಿ ಮಹಾಕಾಂಡ ಅಂದ್ರೆ ಆಳ, ಬಹಳ ಆಳವಾದ ಭಗವಂತನ ಸಮುದ್ರವನ್ನು ಆರಿಸ್ಕೊಂಡ. ಯಾಕಂದ್ರೆ ಅವ್ರು ಸಮುದ್ರ ಬಹಳ ಆಳ ಇದ್ದಾರೆ. ಅಷ್ಟು ಆಳವಾಗಿ ಇರುವ ಸಮುದ್ರವು ಭಗವಂತನಿಗೆ ಒಂದು ಕಾಲ್ ಎಳ್ಳಕ್ಕೆ ಒಂದು ಟೂಲ್ ಇದ್ದಂತೆ. ಸೊ ಭಗವಂತ ಕಾಲಿಟ್ಟರೆ ಆ ಕಾಲು ಸಹಿತ ಸಮುದ್ರದಲ್ಲಿ ಹಿಡಿಯೋದೇ. ಅಂದ್ರೆ ಸಮುದ್ರ ಇಸ್ ನಾಟ್ ಸಫಿಷಿಯಂಟ್ ಇವನ್ ಟು ಕವರ್ ದಿ ಎಂಟೈರ್ ಫುಟ್ ಆಫ್ ಪರಮಾತ್ಮ. ಯಾಕಂದ್ರೆ ಪರಮಾತ್ಮನ ಒಂದು ಪಾದವೇ ಈ ಸಮಸ್ತ ಭೂಮಂಡಲವನ್ನು ಎಲ್ಲ ಆಕ್ರಮಿಸಿ, ಭೂಮಂಡಲ ಅಧೋಲೋಗಳನ್ನು ಮಧ್ಯಲೋಗಳನ್ನು ಎಲ್ಲವನ್ನು ತುಂಬಿಸಿದ್ದ ಭಗವಂತನ ಪಾದಗಳಿಂದ ತ್ರಿವಿಕ್ರಮಾವತಾರದಲ್ಲಿ. ಆದ್ದರಿಂದ ಆ ಪಾದ ಅನ್ನುವುದು ಭಗವಂತನದು ಒಂದೊಂದು ಅಷ್ಟು ಒಂದು ದೊಡ್ಡ ಪಾದ. ಸೊ ಆದ್ದರಿಂದ ಭಗವಂತ ಏನು ಮಾಡ್ತಾ ಇದ್ದಾನೆ, ತಾನು ಆ ತನ್ನ ಪಾದದಿಂದ. ಸೊ ಇಲ್ಲಿ ಚಂಡ, ಸೊ ಸೌಂಡ ಅಂದ್ರೆ ಸಮರ್ಥ ಸಮರ್ಥ ಅಂತ ಹೇಳಿದ್ರೆ ಈ ಸಮರ್ಥತ್ವ ಭಗವಂತ ಎಲ್ಲಿ ತೋರಿಸಿಕೊಡ್ತಾ ಇದ್ದಾನಂದ್ರೆ, ಈ ಸಮುದ್ರ ಅಷ್ಟು ದೊಡ್ಡ ಸಮುದ್ರದಲ್ಲಿ ಕೂಡ ಅಷ್ಟು ಆಳವಾಗಿರುವ ಸಮುದ್ರದಲ್ಲಿ ಕೂಡ ಅತಿ ಚಿತ್ರಗತಿಯಾಗಿ ಓಡಾಡ್ತಾ ಭಗವಂತ. ಇಟ್ ಈಸ್ ಲೈಕ್ ಎ ಸ್ಮಾಲ್ ಲಿಟಲ್ ಪ್ಲೇ. ಭಗವಂತ ಯಾಕೆ ಹಾಗೆ ಮಾಡ್ತಾ ಇದ್ದ ಅಂದ್ರೆ ತನ್ನ ಸಾಮರ್ಥ್ಯವನ್ನು ತೋರಿಸುವುದಕ್ಕಾಗಿ. ಎಷ್ಟು ಸಮುದ್ರ ಆಳವಾಗಲಿ ಎಲ್ಲಪ್ಪ, ಅದು ನನಗೆ ಒಂದು ಆಟ ಆಡೋ ಒಂದು ಆಟದ ಗೊಂಬೆ ಇದ್ದಂತೆ. ಇಟ್ ಈಸ್ ಲೈಕ್ ಎ ಸ್ಮಾಲ್ ಲಿಟಲ್ ಟೈನಿ ಟಾಯ್ ಫಾರ್ ಮೀ ಅಂತ ಹೇಳಿ ಭಗವಂತ ತೋರಿಸಿಕೊಡ್ತಾ ಇದ್ದಾನೆ. ಆದ್ದರಿಂದ ಶೌಂಡನಾಗಿದ್ದಾನೆ, ಸಮರ್ಥನಾಗಿದ್ದಾನೆ. ಯಾವುದರಲ್ಲಿ ಸಮರ್ಥ? ಅಚಿತ್ರಗತಿ, ಅಚಿತ್ರವಾದ ವಿಧಾನಗಳಿಂದ ಆ ಸಮುದ್ರದಲ್ಲಿ ಭಗವಂತ ಓಡಾಡ್ತಾ ಇದ್ದಾನೆ. ಅದು ಮಹಾಕಾಂಡ, ಬಹಳ ಆಳವುಳ್ಳದ್ದಾಗಿದೆ ಅದು ಉದದಿ ಸಮುದ್ರ. ಆ ಸಮುದ್ರ ಹೇಗಿದೆ ಅಂದ್ರೆ, ಖಂಡಿ ಭವತ್ ಬಹುಳ ಡಿಂಡೀರ ಜೃಂಭಣ ಸುಚಂಡೀಕೃತ ಉದದಿ ಆಗಿದೆ. ಅಂದ್ರೆ ಏನು? ಖಂಡಿ ಭವತ್ ಸಿಡಿದು ಹೋಗ್ತಾ ಇದೆ. ಏನು ಸಿಡಿದು ಹೋಗ್ತಾ ಇದೆ? ಬಹುಳ ಡಿಂಡೀರ ಜೃಂಭನ ಸುಚಂಡೀಕೃತ. ಭಗವಂತ ಏನು ಮಾಡ್ತಾ ಇದ್ದಾನೆ? ತಾನು ಯಾವ ಏನೊಂದು ಅವತಾರ ಮಾಡಿದಾಗ, ಹೈಗ್ರೀವ ಅವತಾರ ಮಾಡಿದಾಗಲೂ ಆ ಹೈಗ್ರೀವ ರೂಪದಲ್ಲಿ ಭಗವಂತ ಸಮುದ್ರದಲ್ಲಿ ಪ್ರವೇಶ ಮಾಡಿದರೆ ಆ ಸಮುದ್ರ ಸೋ ಮಚ್ ಆಫ್ ಟರ್ಬುಲೆನ್ಸ್ ಟರ್ಬುಲೆನ್ಸ್ ಭಗವಂತ ತರ್ತಾ ಇದ್ದಾನೆ ಸಮುದ್ರಕ್ಕೆ. ತರಿತಾ ಇದ್ರೆ ಏನಾಗ್ತಾ ಇದೆ? ವೆನ್ ಹಿ ಇಸ್ ಬ್ರಿಂಗಿಂಗ್ ಸೋ ಮಚ್ ಆಫ್ ಟರ್ಬುಲೆನ್ಸ್, ಇಟ್ ಇಸ್ ಕ್ರಿಯೇಟಿಂಗ್ ಲಾಟ್ ಆಫ್ ಫೋಮ್. ಫೋಮ್ ಕ್ರಿಯೇಟ್ ಆಗುತ್ತೆ. ಡಿಂಡೀರ ಅಂತ ಹೇಳಿದರೆ ನೊರೆಗಳು, ನೊರೆ ಅಂತ ನೊರೆ. ಸಮುದ್ರದಲ್ಲಿ ನೊರೆ ಫಾರ್ಮ್ ಆಗುವಂತೆ ಮಾಡಿದ ಭಗವಂತ. ಸೊ ಹೇಗೆ ಮಾಡಿದ? ತಾನು ಅಲ್ಲಿ ಸಂಚಾರ ಮಾಡುವಾಗ ಆ ಸಮುದ್ರದಲ್ಲಿ ಜೃಂಭಣ ಉಂಟಾಗಿದೆ. ಜೃಂಭಣ ಅಂದ್ರೆ ಏನು? ಮೇರುಕ್ಕುವಿಕೆ. ಇಟ್ಸ್ ಲೈಕ್ ಗೆಟಿಂಗ್ ಓವರ್ ಫ್ಲೋ ಅಂತೀವಲ್ವ. ಇಟ್ಸ್ ನಾವು ಹೈ ಟೈಡ್ಸ್ ಲೋ ಟೈಡ್ಸ್ ಟೈಡ್ಸ್ ನೋಡ್ತೀವಿ. ಟೈಡ್ಸ್ ಸಮಯದಲ್ಲಿ ಸಮುದ್ರ ಉಕ್ಕೇರ್ತಾ ಇದೆ ಅಂತ. ಹಾಗೆ ಉಕ್ಕೇರುವುದು ಇಲ್ಲಿ ಯಾವ ಹೈ ಟೈಡ್ಸ್? ಭಗವಂತನ ಆ ಸಂಚಾರ ಅನ್ನೋದೇ ಒಂದು ಹೈ ಟೈಡ್ ತರ ಇದೆ ಆ ಸಮುದ್ರಕ್ಕೆ. ಸೊ ಆದ್ದರಿಂದ ಸಮುದ್ರವನ್ನು ಉಕ್ಕೇರುವಂತೆ ಮಾಡ್ತಾ ಇದ್ದಾನೆ ಭಗವಂತ. ಆವಾಗ ಹಾಗೆ ಮಾಡಿದಾಗ ತುಂಬಾ ನೊರೆ ಫಾರ್ಮ್ ಆಗ್ತಾ ಇದೆ. ಭಗವಂತ ಇಸ್ ಮೇಕಿಂಗ್ ದ ಲಾಟ್ ಆಫ್ ಕಾಸಿಂಗ್ ಟರ್ಬುಲೆನ್ಸ್ ಇನ್ ದ ಓಷನ್ ಬಿಕಾಸ್ ಆಫ್ ದಟ್ ಲಾಟ್ ಆಫ್ ಫೋಮ್ ಇಸ್ ಫಾರ್ಮ್ಡ್. ನೊರೆ ಫಾರ್ಮ್ ಆಗ್ತಾ ಇದೆ. ಆ ಹೆಚ್ಚಾಗಿರುವ ಬಹುಳ ಡಿಂಡೀರ ತುಂಬಾ ಇರುವಂತಹ ನೊರೆ ಬಂದರೆ ಆ ನೊರೆ ಆ ಸಮುದ್ರದ ಅಲೆಗಳಿಂದ ನೊರೆ ತಳ್ಳಿ ಬಿಟ್ಟು ಬಂದು ಏನಾಗ್ತಾ ಇದೆ, ಅಲ್ಲಿ ಹೊರಗಿರುವಂತಹ ದೊಡ್ಡ ದೊಡ್ಡ ಬಂಡೆಗಳು, ಪರ್ವತದ ಗುಟ್ಟಗಳಂತೆ ಇದೆ ಬಂಡೆಗಳು, ದೊಡ್ಡ ಬಂಡೆಗಳು. ಅದಕ್ಕೆ ಆ ಸಮುದ್ರದ ನೀರು ಹೊಡಿತಾ ಇದೆ. ಹೊಡೆದಾಗ ಆ ನೊರೆ ಎಲ್ಲ ಕೂಡ ಸಿಡಿದು ಹೋಗ್ತಾ ಇದೆ. ದ ಫೋಮ್ ಇಸ್ ಗೆಟಿಂಗ್ ಸ್ಕ್ಯಾಟರ್ಡ್ ಶ್ಯಾಟರ್ಡ್. ಸೊ ಆ ನೊರೆಯನ್ನು ತಾನು ಏನು ಮಾಡ್ತಾ ಇದ್ದಾನೆ? ಸಿಡಿದು ಹೋಗುವಂತೆ ಮಾಡ್ತಾ ಇದ್ದಾನೆ ಭಗವಂತ. ಸೊ ಹೀಗೆ ಖಂಡೀಭವತ್ತು ಚೆನ್ನಾಗಿ ಸಿಡಿದು ಹೋಗುವಂತೆ ಮಾಡಲ್ಪಟ್ಟಿರುವಂತಹ ಬಹುಳ ಹೆಚ್ಚಾಗಿ ಅತ್ಯಧಿಕವಾಗಿರುವಂತಹ ಡಿಂಡೀರ ನೊರೆಗಳಿಂದ ಚುಂಬನ ಉಕ್ಕೇರುವಂತೆ ಮಾಡ್ತಾ ಇದ್ದಾನೆ. ಸೊ ಮೇಕಿಂಗ್ ಇಟ್ ಓವರ್ ಫ್ಲೋ, ಮೇಕಿಂಗ್ ಇಟ್ ರೈಸ್ ಲೈಕ್ ಎನಿಥಿಂಗ್. ಸೊ ಹೀಗೆ ಆ ಸಮುದ್ರವನ್ನು ಮಾಡ್ತಾ ಇದ್ದಾನೆ. ಹಾಗೆ ಉಕ್ಕೇರುವಿಕೆಯಿಂದ ಜುಂಬಣದಿಂದ ಸುಚಂಡೀಕೃತ, ಚಂಡೀಕೃತ ಅಂದ್ರೆ ಭಯಂಕರವಾಗಿ ಮಾಡಲ್ಪಟ್ಟದ್ದು. ಸುಚಂಡೀಕೃತ ಬಹಳ ಭಯಂಕರವಾದ ಅಂದ್ರೆ ಈ ಭಗವಂತನ ಸಂಚಾರದಿಂದ ನೊರೆ ಫಾರ್ಮ್ ಆಗಿ ಸಮುದ್ರ ಭಯಂಕರವಾಗಿ ಕಾಣ್ತಾ ಇದಂತೆ. ಹೀಗೆ ಭಯಂಕರವಾಗಿ ಮಾಡಲ್ಪಟ್ಟಿದೆ ಅಂತೇಳಿ. ಹಾಗೆ ಮಾಡಲ್ಪಟ್ಟಿರುವಂತಹ ಉದಧಿ ಸಮುದ್ರದ ಮಹಾಕಾಂಡ ಅತ್ಯಂತ ಆಳತ್ವದಿಂದ ಇರುವಂತಹ ನೀರುಗಳಲ್ಲಿ ಅತಿ ಚಿತ್ರಗತಿ, ಅತಿ ಆಶ್ಚರ್ಯಕರವಾದಂತಹ ಒಡನಾಟದಿಂದ, ಓಡಾಟದಿಂದ ಭಗವಂತ ಸಂಚಾರದಿಂದ ಏನು ಮಾಡ್ತಾ ಇದ್ದಾನೆ? ಶೌಂಡತ್ವ, ಶೌಂಡ ಕುಶಲನಾಗಿ ತನ್ನ ಸಾಮರ್ಥ್ಯವನ್ನು ತೋರಿಸಿಕೊಡ್ತಾ ಇದ್ದಾನೆ ಓಡಾಡುವಿಕೆಯಲ್ಲಿ. ಅಷ್ಟು ಭಯಂಕರವಾದ ಸಮುದ್ರದಲ್ಲಿ ಕೂಡ ಭಗವಂತ ಯಾವ ಚಿಂತೆ ಇಲ್ಲದೆ ಆರಾಮಾಗಿ ಓಡಾಡಬೇಕು ಅಂತ ಲೀಲೆಯನ್ನು ಮಾಡ್ತಾ ಇದ್ದಾನೆ ಭಗವಂತ. ಲೀಲೆಯನ್ನು ಮಾಡ್ತಾ ಇದ್ದಾನೆ. ಸೊ ಅದನ್ನು ಹೇಳ್ತಾ ಇದ್ದಾರೆ. ಖಂಡೀಭವದ್ ಬಹುಳ ಡಿಂಡೀರ ಜೃಂಭಣ ಸುಚಂಡೀಕೃತ ಉದಧಿ ಮಹಾಕಾಂಡ ಅತಿ ಚಿತ್ರಗತಿ ಶೌಂಡ ಅನ್ನುವುದು ಒಂದು ವಿಶೇಷಣ. ಸೊ ಅದಾದ ಮೇಲೆ ಆದ್ಯ ಬೈ ಇಟ್ ಸೆಲ್ಫ್, ಮೊದಲನೇದು ಅಷ್ಟು ದೊಡ್ಡ ಎಕ್ಸ್ಪ್ರೆಷನ್ ತಗೊಂಡಿದ್ದಾರೆ. ಎರಡನೇದಲ್ಲಿ ಎರಡು ಅಕ್ಷರದ ಒಂದು ವಿಶೇಷಣ, ದಟ್ ಇಟ್ ಸೆಲ್ಫ್ ಇಸ್ ಹ್ಯೂಜ್. ಆದ್ದರಿಂದ ಭಗವಂತ ಶೌಂಡನೂ ಆಗಿದ್ದಾನೆ, ಆದ್ಯನೂ ಆಗಿದ್ದಾನೆ. ಆದ್ಯ ಅಂತ ಹೇಳಿದರೆ ಎಲ್ಲದರ ಮೂಲ ಪುರುಷನಾಗಿರುವವನು. ಆದ್ದರಿಂದ ಭಗವಂತ ಆದ್ಯ, ಜಗತ್ತಿಗೆ ಮೂಲ ರೂಪಿಯಾಗಿದ್ದಾನೆ. ಅದಕ್ಕೆ ಊರ್ಧ್ವ ಮೂಲ ಮಧಶಾಖಂ ಅಶ್ವತ್ಥಂ ಪ್ರಾಹುರವೀಯಂ ಅಂತ ನಾವು ಭಗವದ್ಗೀತೆಯಲ್ಲಿ ನೋಡಿದಾಗ ಊರ್ಧ್ವ ಮೂಲಂ ಅಂತ ಹೇಳಿ ಊರ್ಧ್ವ ಮೂಲಂ ಅಂದ್ರೆ ಬೇರುಗಳು ಮೇರಿದೆ ಅಂತ ಪಾಪ್ಯುಲರ್ ಮೀನಿಂಗ್. ಆದರೆ ಅದು ನಿಜವಾದ ಅರ್ಥ ಅದಲ್ಲ. ನಿಜವಾದ ಅರ್ಥ ಏನು ಅಂತ ಹೇಳಿದ್ರೆ, ಭಗವಂತ ಯಾ ಊರ್ಧ್ವ ಮೂಲ ಮದಶಾಕಂ ಅಂತ ಹೇಳಿದ್ರೆ ಆ ಊರ್ಧ್ವ ಅನ್ನುವ ಶಬ್ದಕ್ಕೆ ಮೇಲಿನವನು, ಊರ್ಧ್ವ ಅನ್ನೋದು ವಿಷ್ಣು ಅಂತ ಅರ್ಥ. ಮೂಲಂ ಅಂದ್ರೆ ಬೇರುಗಳು, ವಿಷ್ಣುವೇ ಬೇರಾಗಿ ಉಳ್ಳದ್ದು, ಬೇರುಗಳು ಮೇಲೆ ಉಳ್ಳದ್ದಲ್ಲ, ಮೇಲೆ ಇರುವ ಪರಮಾತ್ಮನೇ ಯಾವುದಕ್ಕೆ ಬೇರಾಗಿದ್ದಾನೋ ಅಂತಹ ವೃಕ್ಷ ಅಂತ ಹೇಳ್ತ. ಸೊ ಆದ್ದರಿಂದ ಭಗವಂತನಿಗೆ ಊರ್ಧ್ವ ಮೂಲ ಅನ್ನುವುದು ಅಲ್ಲಿ ಆ ಅರ್ಥವನ್ನು ಹೇಳ್ತಾರೆ. ಸೊ ಅದೇ ಅರ್ಥವನ್ನು ಇಲ್ಲಿ ಅದಕ್ಕೆ ಅದನ್ನ ನಾವು ಇಲ್ಲಿ ಇಟ್ಕೋಬೇಕು. ಏನಂತ ಹೇಳಿದ್ರೆ ಭಗವಂತ ಎಲ್ಲದಕ್ಕೂ ಮೂಲ ಪುರುಷನಾಗಿದ್ದಾನೆ, ಮೂಲನಾಗಿದ್ದಾನೆ. ಆದ್ದರಿಂದ ಖಂಡಿ ಬೌದ್ ಬಹುಳ ಡಿಂಡೀರ ಜುಂಬನ ಸುಚಂಡೀಕೃತ ಉದದಿ ಮಹಾಕಾಂಡ ಅತಿಚಿತ್ರಗತಿ ಸೌಂಡ ಆದ್ಯ ಮೂಲ ಪುರುಷನಾದವನೇ, ಎಲ್ಲದಕ್ಕೂ ಜಗತ್ತಿಗೆ ಮೂಲನಾದವನೇ, ಮೂಲ ಕಾರಣನಾದವನೇ ಅಂತೇಳಿ. ಈ ಜಗತ್ತನ್ನುವ ಮುಕ್ಷಕ್ಕೆ ಊರ್ಧ್ವ ಮೂಲ, ಮೂಲಕ್ಕೆ ಊರ್ಧ್ವನಾಗಿದ್ದಾನೆ ಅಂದ್ರೆ ಎಲ್ಲದಕ್ಕೂ ಮೂಲನಾಗಿದ್ದಾನೆ ಭಗವಂತ ಅಂತೇಳಿ. ಆದ್ಯನಾಗಿದ್ದಾನೆ, ಜಗತ್ತಿನ ಮೂಲ ಪುರುಷ, ಮೂಲ ಕಾರಣನಾದವನೇ ಅಂತೇಳಿ. ಅದಾದ ಮೇಲೆ ಹೈಮ, ಹೈಮ ಅಂದ್ರೆ ಹೇಮ ಅಂದ್ರೆ ಬಂಗಾರ, ಸುವರ್ಣ. ಹೈಮ ಅಂದ್ರೆ ಸುವರ್ಣಮಯವಾಗಿರುವಂತಹ, ಬಂಗಾರದಿಂದ ಕೂಡಿರುವಂತಹ ರಥಭಾಂಡ ಅಂತೇಳಿ. ರಥಭಾಂಡ, ರಥ ಅಂತ ಹೇಳಿದ್ರೆ ಹಲ್ಲುಗಳು. ಸೊ ಹಯಗ್ರೀವ ರೂಪಿ ಪರಮಾತ್ಮ ಬಂದಾಗ ಆ ಪರಮಾತ್ಮನ ಹಲ್ಲುಗಳು ಹೇಗಿದೆ ಅಂದ್ರೆ ಅಶ್ವದ ರೂಪದಲ್ಲಿ ಬಂದಿದ್ದಾನೆ, ಅವನ ಹಲ್ಲುಗಳೆಲ್ಲ ಕೂಡ ಬಂಗಾರದಂತೆ ಕಾಂತಿ ಪ್ರದಿಂದ ತುಂಬಿದೆ, ಬಂಗಾರದಂತೆ ಕಾಂತಿಯನ್ನು ಹೊರಗೆ ಬರುವಂತೆ ಮಾಡ್ತಾ ಇದೆ ಅಂತ ಹೇಳಿ. ಅಂದ್ರೆ ಭಗವಂತ ಅಪ್ರಾಕೃತನಾದರೂ ಕೂಡ ಈ ಪ್ರಾಕೃತವಾದ ವಸ್ತುಗಳ ವರ್ಣನೆ ಮಾಡುವುದು ಯಾಕೆ ಅಂತ ಹೇಳಿದೆ, ಪ್ರತಿಯೊಂದು ಪ್ರಾಕೃತ ವಸ್ತುವಿಗೆ ಸಂಬಂಧಪಟ್ಟ ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿ. ಸೊ ಒಂದು ಯಾವುದೇ ಒಂದು ತಗೊಂಡ್ರಿ, ಸುಂದರ ಅಂತ ಹೇಳಿದ್ರೆ ಪ್ರಾಕೃತ ಸೌಂದರ್ಯವೂ ಇದೆ, ಅಪ್ರಾಕೃತ ಸೌಂದರ್ಯವೂ ಇದೆ. ಜ್ಞಾನ ಅಂತ ಹೇಳಿದ್ರೆ ಪ್ರಾಕೃತವಾಗಿ ನಾವು ಇಲ್ಲಿ ಇರುವಂತಹ ಲೌಕಿಕ ಜ್ಞಾನವೂ ಇದೆ, ಅಪ್ರಾಕೃತವಾದ ಪರಮಾತ್ಮನಿಗೆ ಸಂಬಂಧಪಟ್ಟ ಜ್ಞಾನವೂ ಇದೆ. ಪ್ರತಿ ಒಂದರಲ್ಲಿ ಕೂಡ ಅಪ್ರಾಕೃತ ಪ್ರಾಕೃತವನ್ನು ಎರಡನ್ನು ನೋಡಬೇಕು. ಇಲ್ಲಿ ಕೂಡ ಹಾಗೆ ಭಗವಂತನ ಹಲ್ಲುಗಳ ಅಲಂಕಾರ ಪ್ರಕಾಶ ಇವೆಲ್ಲವನ್ನು ಕೂಡ ಅವನು ಅಪ್ರಾಕೃತನಾಗಿದ್ದಾನೆ. ಆದ್ದರಿಂದ ಪ್ರಾಕೃತ ವಸ್ತುಗಳ ವರ್ಣನೆ ಮಾಡಿದರೂ ಅಪ್ರಾಕೃತವಾದ ಕಾಂತಿಯಿಂದ ಭಗವಂತ ಪ್ರಕಾಶಮಾನನಾಗಿದ್ದಾನೆ ಅಂತೇಳಿ. ಸೊ ಭಗವಂತನ ಹಲ್ಲುಗಳು ಕೂಡ ಹೀಗೆ ಬಂಗಾರದ ಕಾಂತಿಯಿಂದ ಪ್ರಕಾಶಿತವಾಗಿ ಆ ಭಗವಂತ ಎಲ್ಲದರಲ್ಲಿ ಪ್ರಕಾಶವನ್ನು ತುಂಬಿಸುತ್ತಾ ಇದ್ದಾನೆ, ಅಲಂಕಾರ ಪ್ರಾಯನಾಗಿದ್ದಾನೆ. ಭಗವಂತನಿಗೆ ಅಲಂಕಾರಗಳು ಬೇಕಾಗಿಲ್ಲ, ಅವನು ಎಲ್ಲದಕ್ಕೂ ಅಲಂಕಾರ, ಅಲಂಕಾರ ಪ್ರಾಯನಾಗಿದ್ದಾನೆ ಅವನು. ಸೊ ಹೀಗೆ ಭಗವಂತ ಎಲ್ಲದರ ಅಲಂಕಾರ ಪ್ರಾಯನಾಗಿದ್ದಾನೆ. ಹೈಮ ರಥ ಭಾಂಡ ಅಂತೇಳಿ ಆ ಶಬ್ದದ ಹೈಮ ಅಂದ್ರೆ ಹೇಮ ಅಂದ್ರೆ ಬಂಗಾರ, ಹೈಮ ಬಂಗಾರದಮಯ ಸುವರ್ಣಮಯವಾಗಿರುವಂತಹ, ರಥ ಅಂದ್ರೆ ಹಲ್ಲುಗಳು, ಭಾಂಡ ಅಂದ್ರೆ ಅಲಂಕಾರ, ರಥ ಭಾಂಡ ಅಂದ್ರೆ ಹಲ್ಲುಗಳ ಅಲಂಕಾರ ಉಳ್ಳವನೇ ಅಂದ್ರೆ ಭಗವಂತ ದಂತ ಪಂಕ್ತಿ ಅಷ್ಟು ಪ್ರಕಾಶವಂತವಾಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಅಂತಹ ಭಗವಂತ ಅಪ್ರಮೇಯ ಚರಿತನಾಗಿದ್ದಾನೆ. ಸೊ ಅವನು ಅಪ್ರಮೇಯ ಚರಿತ, ಪ್ರಮೇಯ ಅಪ್ರಮೇಯ ಚರಿತ ಅಂದರೆ ಪ್ರಮೇಯ ಅಂದ್ರೆ ಪ್ರಮಿತವಾಗಿ ಲಿಮಿಟೆಡ್ ಆಗಿರೋದು ಪ್ರಮೇಯ. ಪ್ರಮೇಯ ಅನ್ನೋ ಶಬ್ದಕ್ಕೆ ಅನೇಕ ಅರ್ಥಗಳಿದೆ. ಪ್ರಮಿತ ಲಿಮಿಟೆಡ್ ಆಗಿದ್ರೆ ಪ್ರಮೇಯ ಅಂತೀವಿ, ಅಪ್ರಮೇಯ ಅನ್ಲಿಮಿಟೆಡ್ ಸಂಪೂರ್ಣ, ಇನ್ಫೈನೈಟ್ ಅನ್ಲಿಮಿಟೆಡ್ ಕಂಪ್ಲೀಟ್ ಆಗಿರುವಂತಹ ಚರಿತ ಭಗವಂತನ ಚರಿತ, ಭಗವಂತನ ಲೀಲೆಗಳು, ಭಗವಂತನ ಮಹಿಮೆಗಳು, ಭಗವಂತನ ಅವತಾರ ವಿಶೇಷಗಳು, ಭಗವಂತನ ಕಾರ್ಯಗಳು, ಭಗವಂತನ ನಡವಳಿಕೆಗಳು, ಭಗವಂತನ ಉದ್ಧಾರ ಕಾರ್ಯಗಳು ಎಲ್ಲವೂ ಕೂಡ ಚರಿತ. ಅದು ಅಪ್ರಮೇಯವಾಗಿದೆ. ಸೊ ಭಗವಂತ ಸಂಪೂರ್ಣವಾಗಿ ತಿಳಿಯಲು ಸಾಧ್ಯವಾಗಿರುವಂತಹ ಮಹಿಮೆ ಉಳ್ಳವನಾಗಿದ್ದಾನೆ, ಅಪ್ರಮೇಯ ಮಹಿಮನು ಅಪ್ರಮೇಯ ಚರಿತನು ಆಗಿದ್ದಾನೆ ಭಗವಂತ ಅಂತೇಳಿ ಹೇಳ್ತಾ ಇದ್ದಾರೆ. ಹೀಗೆ ಖಂಡಿ ಭವದ್ ಬಹುಳ ಡಿಂಡೀರ ಜುಮ್ಮಣ ಸುಚಂಡಿ ಕ್ರೋಧದಿ ಮಹಾಕಾಂಡಾತಿ ಚಿತ್ರಗತಿ ಶೌಂಡ ಆದ್ಯ ಹೈಮರದ ಭಾಂಡ ಅಪ್ರಮೇಯ ಚರಿತ ಅನ್ನೋ ಇಷ್ಟು ವಿಶೇಷಣಗಳನ್ನು ನಾವು ಇಲ್ಲಿ ನೋಡಿದ್ದೀವಿ. ಇದು ಭಗವಂತನ ಹಯಗ್ರೀವ ರೂಪದ ವರ್ಣನೆಯಲ್ಲಿ ಮೊದಲನೇ ಒಂದು ಭಾಗ. ನೆಕ್ಸ್ಟ್ ಕ್ಲಾಸ್ನಲ್ಲಿ ಆ ಮಿಕ್ ವಿಶೇಷಣಗಳನ್ನು ನಾವು ಅಲ್ಲಿ ನೋಡೋಣ. ಚಂಡಾಶ್ವ ಕಂಠಮದ ಶುಂಡಾಲ ದುರ್ಹೃದಯ ಗಂಡಾಭಿಖಂಡಕರ ದೋಷ್ ಚಂಡಾಮರೇಖಯ ಶುಂಡಾಕೃತಿ ದೃಶಮ ಖಂಡಾಮಲಂ ಪ್ರತಿಶಮೆ, ಅದರ ಪೂರ್ಣ ಅರ್ಥವನ್ನು ನಾವು ನೆಕ್ಸ್ಟ್ ಕ್ಲಾಸ್ನಲ್ಲಿ ನೋಡಲಿಕ್ಕೆ ಪ್ರಯತ್ನ ಮಾಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಕೃಷ್ಣಾರ್ಪಣಮಸ್ತು. ಕಾಯನವಾಸ ಮನಸ್ಸೇಂದಿಯೇರ್ವ ಬುದ್ಧ್ಯಾತ್ಮನಾವ ಹಂಸ ಸ್ವಭಾವ ಸರ್ವಂ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯ ಸಮರ್ಪಯಾಮಿ. ಕೃಷ್ಣಾರ್ಪಣಮಸ್ತು.